ಯೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಶನ ಶಕ್ಷಣ ಜಯತೀತಾಕೃತ ನಿರ್ಭಾಸತಾಮ್ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯತ್ಯಗದಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹೈಗ್ರೀವದಾಶ್ರಯಾನ್ ಉಜ್ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಸತಾಂಕರ್ಪುರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೆ ತೇನ ವಿಘ್ನಃ ಪ್ರಶ್ಯಂತಿ ಸಿದ್ಧಿ ಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಪುರುಷ ಸೂಕ್ತ ಅದರ ಅರ್ಥ ವಿಸ್ತಾರವನ್ನು ರಾಯರ ವ್ಯಾಖ್ಯಾನವನ್ನು ಇಟ್ಟುಕೊಂಡು ನೋಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಇಲ್ಲಿ ಪುರುಷ ಸೂಕ್ತ ನಿಮಗೆಲ್ಲರೂ ತಿಳಿದಂತೆ ಮೊದಲು ನಾವು ಫಸ್ಟ್ ಕ್ಲಾಸ್ನ ನೋಡಿದಂತೆ ಅದು ವೇದಗಳಿಗೆ ಒಂದು ವಿಧವಾದಂತಹ ಒಂದು ಬೀಜ ಅಂದರೆ ವಿಸ್ತಾರ ಭಾಗ. ಹೇಗಂದರೆ ಓಂಕಾರ ಪ್ರಣವ ಓಂಕಾರ ವ್ಯಾಹೃತಿಗಳಾಗಿ ವಿಸ್ತಾರಗೊಂಡಿದೆ. ವ್ಯಾಹೃತಿಗಳು ವಿಸ್ತಾರ ಮೂರು ಊಮ ಓಂಕಾರದಲ್ಲಿರುವ ಮೂರು ಅಕ್ಷರಗಳು ಮೂರು ಭೂಹು ಭುವಃ ಸುಹ ವ್ಯಾಹೃತಿಗಳು ಅವು ಮೂರು ಕೂಡ ಮತ್ತು ಗಾಯತ್ರಿ ಮಂತ್ರದ ಮೂರು ಪಾದಗಳು ಆಗಿ ಮಾಡಿದ್ದು ಆ ಗಾಯತ್ರಿ ಮಂತ್ರದ ಮೂರು ಪಾದಗಳು ತತ್ಸವಿತುರು ವರೇಣ್ಯ ಭರ್ಗೋದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್ ಮೂರು ಪಾದಗಳು ಪುರುಷ ಸೂಕ್ತವಾಗಿ ಆಯಿತು. ಪುರುಷ ಸೂಕ್ತದಲ್ಲಿ ಈ ಮೂರು ಹೇಗೆ ಬಂತು ಅಂತ ಹೇಳಿದರೆ ಅದು ಮೂರು ವರ್ಗಗಳು. ವರ್ಗ ಅಂತ ಹೇಳಿದರೆ ಈಗ ಪುರುಷ ಸೂಕ್ತ ಋಗ್ವೇದ ಪುರುಷ ಸೂಕ್ತ ಕೊಂಡ್ರೆ ಅದರಲ್ಲಿ 16 ಮಂತ್ರಗಳಿವೆ. 5, 5, 6 ಮೊದಲೈದು ಆಮೇಲೆ 5, ಆಮೇಲೆ 6 ಈ ಮಂತ್ರಗಳು ಹೀಗೆ ಅದು ವಿಸ್ತಾರವಾಯಿತು. ಯಜುರ್ವೇದ ಪುರುಷ ಸೂಕ್ತ ತಗೊಂಡ್ರೆ ಅಲ್ಲಿ 18 ಮಂತ್ರಗಳು 6, 6, 6 ಭಾಗವಾಗಿ ಆಯಿತು. ಹೀಗೆ ಒಂದೊಂದು ಕೂಡ ಮೂರು ವರ್ಗಗಳಾಗಿ ಅವು ಮತ್ತು ಅದರಿಂದ ಆ ಪುರುಷ ಸೂಕ್ತದಿಂದ ಅದು ವಿಸ್ತಾರಗೊಂಡು ಇಡೀ ವೇದವಾಯಿತು ಅಂತೇಳಿ ಅಂದರೆ ಅದರ ವಿಸ್ತಾರ ಭಾಗ. ಸೊ ಎಲ್ಲವೂ ಕೂಡ ಅನಾದಿಯೇ. ಸೊ ವಿಸ್ತಾರ ಅಂದರೆ ಅದರ ಎಕ್ಸ್ಪ್ಯಾನ್ಷನ್ ಅಂತ ನೋಡ್ರಿ. ಇಲ್ಲ ವೇದದ ಒಂದು ಕಂಡೆನ್ಸ್ಡ್ ಫಾರ್ಮ್ ಪುರುಷ ಸೂಕ್ತ ಇದೆ ಅಂದರೆ ಅದರ ಭಾವಗಳ ಒಂದು ಕಂಡೆನ್ಸ್ ಫಾರ್ಮ್ ಆಗಲಿ ಅದರ ಮಂತ್ರಶಕ್ತಿಯ ಒಂದು ಕಂಡೆನ್ಸ್ ಫಾರ್ಮ್ ಆಗಲಿ ಬೀಜ ಅಂತೀವಿ ನಾವು ಅದಕ್ಕೆ ವೇದಗಳಲ್ಲಿ ಬೀಜಾಕ್ಷರಗಳು ಅಂತ ಹೇಳುವಂಥದ್ದು ಅಂತಹ ಒಂದು ಬೀಜ ರೂಪಕವಾಗಿ ಇದೆ ಅಂಥೇಳಿ ನಾವು ನೋಡಿದ ಮೇಲೆ ರಾಯರ ಉಪೋದ್ಘಾತವನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡಿದ್ದೀವಿ ಏನಂತ ಹೇಳಿದರೆ ಈ ಪುರುಷ ಸೂಕ್ತ ಅನ್ನೋದು ಉಪಾಸನೆ ಮಾಡುವಾಗ ಪೂಜೆಗಳು ಮಾಡುವಾಗಲೂ ಯಾವಾಗ ಕೂಡ ಅದನ್ನು 16 ಮಂತ್ರಗಳು ತಗೊಂಡ್ರೆ ಋಗ್ವೇದ ಪುರುಷ ಸೂಕ್ತ ಷೋಡಶೋಪಚಾರ ಉಪಚಾರ ಪೂಜಾ ಅಂತ ಹೇಳಿ ಉಪಚಾರ ಪೂಜವನ್ನು ಮಾಡುವಂಥ ಒಂದು ಪದ್ಧತಿ ಬಂದಿದೆ. ಅದು ಎಲ್ಲರಿಗೂ ಕೂಡ ಅದು ಮಧ್ವರಂತಾಗಲಿ ವಿಶಿಷ್ಟಾದ್ವೈತ ಅಂತಾಗಲಿ ಹಾಗೆ ಇಲ್ಲದೆ ಎಲ್ಲ ವರ್ಗದವರು ಕೂಡ ಅದನ್ನು ಪರಿಗಣನೆ ಮಾಡ್ತಾರೆ. ಎಲ್ಲರಿಗೂ ಒಪ್ಪಿಗೆ ಇರುವಂತಹದ್ದಾಗಿದೆ ಅದು. ಸೊ ಅದು ಎಲ್ಲಿಂದ ಬಂತು ಅಂತಂದ್ರೆ ಅದು ಅನೇಕ ಜಾಗಗಳಲ್ಲಿ ಬಂದಿದೆ. ಉದಾಹರಣೆಗೆ ನೀವು ಗುಹ್ಯ ಸೂತ್ರಗಳು ಅಂತ ಕೇಳಿ ಹೇಳ್ತೀರ. ಬೋಧಾಯನ ಗೃಹ್ಯ ಅಂದ್ರೆ ಗೃಹಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ನಾವು ಸಾಧನೆ ಮಾಡುವಕ್ಕೆ ಅನುಕೂಲವಾಗುವಂತೆ ಸೂತ್ರ ರೂಪಗಳಲ್ಲಿ ಬೋಧಾಯನರು ಮಾಡಿದ್ದಾರೆ. ಅದು PDF ಫೈಲು ನೀವು ಗೂಗಲ್ ಅಲ್ಲಿ ಮಾಡಿದ್ರೆ ಸಿಗತ್ತೆ. ಬೋಧಾಯನರ ಸೂತ್ರ ಇಟ್ಸ್ ಅವೈಲಬಲ್ ಈಗಲೂ ಸಿಗತ್ತೆ. ಅಲ್ಲಿ ಇರುವುದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಬೋಧಾಯನ ಸೂತ್ರದಲ್ಲಿ ಹೇಳುವಂತಹ ವಿಷಯವನ್ನು ವಿಸ್ತಾರ ಮಾಡಿ ಆ ಪುರುಷ ಸೂಕ್ತದಲ್ಲಿ ಯಾವ್ದು ಯಾವುದು ಸೂಕ್ತದಲ್ಲಿರುವ ಋಕ್ಗಳು 16 ಋಕ್ಗಳಿದಲ್ವಾ ಆ ಋಕ್ಗಳು ಯಾವ ಋಕ್ಕಿಂದ ಏನು ಮಾಡಬಹುದು ಅನ್ನುವುದು ಆ ಬೋಧಾಯನ ಸೂತ್ರದಲ್ಲಿ ಇದೆ. ಅದು ಇಲ್ಲಿ ನೀವು ಆ PDF ಫೈಲು ಶೇರ್ ಮಾಡಿಕೊಂಡಿದ್ದು ನೋಡಿದ್ರೆ ಅದರಲ್ಲಿ 80ನೇ ಪೇಜ್ನಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವರು. ಆ್ಯಕ್ಚುಲ್ ಆಗಿ ಇದು ರಂಗರಾಮಾಂಜರ ವ್ಯಾಖ್ಯಾನ ಹೇಳಿದ್ದಾರೆ, ಬಟ್ ಅದು ಬೋಧಾಯನ ಸೂತ್ರದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಹೇಳಿದ್ದು. ಅದು ಎಲ್ಲರೂ ಒಪ್ಪುವಂಥದ್ದೇ ಆಗಿದೆ. ಸೊ ಅಲ್ಲಿ ಅವರು ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಹೇಳಿದ್ದಾರೆ, ಆದ್ದರಿಂದ ನಾವು ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಇದು ಬೋಧಾಯನ ಗೃಹ್ಯ ಸೂತ್ರಗಳಿಂದ ಮಾಡಿರುವಂಥದ್ದು. ಅದು ಅಲ್ಲಿ ಹೇಳ್ತಾರೆ ಋಗ್ವಿಧಾನೇ ಶೌನಕೋ ವದತಿ ಪುರುಷಸ್ಯ ಹರೇಹೇ ಸೂಕ್ತಂ ಸರ್ವಪಾಪ ಪ್ರಣಾಶನಂ ವಕ್ಷ್ಯೇ ಪುರುಷ ಸೂಕ್ತಸ್ಯ ವಿಧಾನಂ ಚ ಅರ್ಚನಂ ಪ್ರತಿ ಅಂಥೇಳಿ ಆ ಪುರುಷ ಸೂಕ್ತದ ಅರ್ಚನ ವಿಧಾನವನ್ನು ಹೇಳ್ತೀನಿ ಅಂಥೇಳಿ ಬೋಧಾಯನರು ಅಲ್ಲಿ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ ಬೋಧಾಯನರ ಋಷಿ ಸೂತ್ರಗಳು ಮಾತ್ರವಲ್ಲದೆ ಬೇರೆ ಇತರ ಸ್ಮೃತಿ ಗ್ರಂಥಗಳು ಕೂಡ ಅಲ್ಲಿ ಹೇಳಿದ್ದಾರೆ. ಅದನ್ನು ಅಲ್ಲೆಲ್ಲಿ ರೆಫರ್ ಮಾಡ್ತಾರೆ, ಈಗ ಪಂಚರಾತ್ರದಲ್ಲಿ ಕೂಡ ಅದು ಬಂತು ಅಂತ ಹೇಳ್ತಾರೆ. ಸೊ ಎಲ್ಲಿ ಅನ್ನೋದು ನಾವು ಅಷ್ಟು ಹುಡುಕಬೇಕಾಗಿಲ್ಲ, ಯಾಕಂದ್ರೆ ಇದು ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನೇ ನಾವು ಉಪಯೋಗ ಮಾಡ್ಕೋಬಹುದು. ಇಲ್ಲಿ ಹೇಳ್ತಾರೆ, ಆದ್ಯಯ ಆವಾಹೇ ದೇವಂ ರುಚಾತು ಪುರುಷೋತ್ತಮಂ ಅಂತೇಳಿ ಆ ಮೊದಲನೇ ರುಕ್ಕಿನಿಂದ ನಾವು ಆವಾಹನೆ ಮಾಡುವುದು. ಸೊ ಆವಾಹನೆ ಮಾಡುವುದಕ್ಕಾಗಿ ಮೊದಲನೇ ರುಕ್ಕಿಂದ ಮಾಡ್ತಾರೆ. ಆದ್ಯಯ ಆವಾಹೇ ದೇವಂ ರುಚ ಅಂದ್ರೆ ರುಕ್ಕಿನಿಂದ ತು ಪುರುಷೋತ್ತಮಂ, ದ್ವಿತೀಯ ಆಸನಂ ದದ್ಯಾತ್ ಎರಡನೇ ರುಕ್ಕಿನಿಂದ ಆಸನ. ಸೊ ಅಂದ್ರೆ ಎರಡನೇ ರುಕ್ಕು ಓದ್ಬಿಟ್ಟು ಆ ಭಗವಂತನಿಗೆ ಆಸನ ಸಮರ್ಪಯಾಮಿ ಅಂತ ಆಸನ ಮಾಡುವುದು. ಮೂರನೇ ರುಕ್ಕಿನಿಂದ ಪಾದ್ಯಂ ಚಾಪಿ ತೃತೀಯ ಪಾದ್ಯ ಸೇವನ ಭಗವಂತ ಪಾದ್ಯಂ ಸಮರ್ಪಯಾಮಿ ಅಂತ ನಾವು ಹೇಳ್ತೀವಿ. ಆ ಪಾದ್ಯಂ ಸಮರ್ಪಯಾಮಿ ಅನ್ನುವುದಕ್ಕೆ ಮುಂಚೆ ಮೂರನೇ ರುಕ್ ಹೇಳು, ಅದೇ ಒಂದು ವೇದ ಮಂತ್ರಗಳ ಪಾದ್ಯ ಮಂತ್ರಗಳೇ ಸರಿ ಸಮವಾಗಿ ಅದನ್ನು ಟ್ರೀಟ್ ಮಾಡಿಕೊಂಡು ಪಾದ್ಯಂ ಸಮರ್ಪಯಾಮಿ ಅಂತ ಹೇಳೋದು. ಅದೇ ವಿಧವಾಗಿ ನಾಲ್ಕನೇ ರುಕ್ಕಿನಿಂದ ಚತುರ್ಥ್ಯ ಅರ್ಘ್ಯಂ ಪ್ರದಾತವ್ಯಂ ಅಂತೇಳಿ ನಾಲ್ಕನೇ ರುಕ್ಕಿನಿಂದ ಅರ್ಘ್ಯ ಪ್ರದಾನ ಮಾಡುವುದು. ಹೀಗೆ ಚತುರ್ಥ್ಯ ಅರ್ಘ್ಯಂ ಪ್ರದಾತವ್ಯಂ, ಪಂಚಮ್ಯ ಆಚಮನೀಯಕಂ ಆಚಮನ ಸಮರ್ಪಯಾಮಿ, ಸ್ವಾರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಅಂತ ಹೇಳಿದ್ರೆ ಆಚಮನೀಯಂ ಆಚಮನಂ ಎರಡು ಸಮಾನ ಶಬ್ದಗಳೇ. ಸೊ ಐದನೇ ರುಕ್ಕಿನಿಂದ ಆಚಮನವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು. ಆಮೇಲೆ ಆರನೇ ರುಕ್ಕಿನಿಂದ ಷಷ್ಟಿಯ ಸ್ನಾನಂ ಪ್ರಕುರಿಯಾತ್, ಸೊ ಆರನೇ ರುಕ್ಕಿನಿಂದ ಭಗವಂತನಿಗೆ ಸ್ನಾನ ಸಮರ್ಪಣೆ ಮಾಡುವುದು ಅಂಥೇಳಿ. ಅದಾದ ಮೇಲೆ ಸೊ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿದ್ರೆ ಸ್ನಾನಂ ಸಮರ್ಪಯಾಮಿ ಅನ್ನೋದು ಆರನೇ ರುಕ್ಕಿನಿಂದ. ಆಮೇಲೆ ಏಳನೇ ರುಕ್ಕಿನಿಂದ ಸಪ್ತಮ್ಯ ವಸ್ತ್ರಮೇವಚ, ಸೊ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಕ್ಕೆ ಮುಂಚೆ ಏಳನೇ ರುಕ್ ಹೇಳಿಬಿಟ್ಟು ವಸ್ತ್ರಂ ಸಮರ್ಪಯಾಮಿ ಅಂತ ಭಗವಂತನಿಗೆ ಹೇಳುವಂಥದ್ದು. ಸೊ ಅದು ಏಳನೇ ರುಕ್ಕಿನಿಂದ. ಅದಾದ ಮೇಲೆ ಎಂಟನೇ ರುಕ್ಕಿನಿಂದ ಯಜ್ಞೋಪವೀತಂ ಸಮರ್ಪಯಾಮಿ ಅಂಥೇಳಿ, ಸೊ ಯಜ್ಞೋಪವೀತಂ ಅಷ್ಟಮ್ಯ. ಅದಾದ ಮೇಲೆ ಗಂಧಂ ಸಮರ್ಪಯಾಮಿ ಅಂತ ಹೇಳ್ತೇವಲ್ಲ ಅದು ಒಂಬತ್ತನೇ ರುಕ್ಕಿನಿಂದ, ನವಮ್ಯ ಗಂಧಮೇವಚ ಒಂಬತ್ತನೇ ರುಕ್ ಹೇಳಿಬಿಟ್ಟು ಗಂಧಂ ಸಮರ್ಪಯಾಮಿ ಅಂತ ಭಗವಂತನಿಗೆ ಆ ಸೇವೆಯನ್ನು ಮಾಡುವುದು. ಅದಾದ ಮೇಲೆ ಹತ್ತನೇ ರುಕ್ಕಿನಿಂದ ಪುಷ್ಪದಾನಂ ಸಮರ್ಪಯಾಮಿ ಅಂಥೇಳಿ, ದಶಮ್ಯ ಪುಷ್ಪದಾನಂ ಸಮರ್ಪಯಾಮಿ ಅಂಥೇಳಿ, ಸ್ಯಾದ್ ಏಕಾದಶಿಯಾಚು ಧೂಪಕಂ ಅಂತೇಳಿ. ಇದು ನೀವು ಈ ಬೋಧಾಯನ ಸೂತ್ರದಲ್ಲಿ ಇವನ್ನು ಹೇಳಿದ್ದಾರೆ. ಬೇರೆ ಸ್ಮೃತಿ ಗ್ರಂಥಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು, ಯಾಕಂದ್ರೆ ಷೋಡಶೋಪಚಾರ ಪೂಜೆ ಕೂಡ ಎಲ್ಲದರಲ್ಲಿ ಒಂದೇ ವಿಧವಾದಂತಹ 16 ಉಪಚಾರಗಳು ಬರೋದಿಲ್ಲ, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಅದು ಯಾಕೆ ವೇರಿಯೇಷನ್ಸ್ ಬಂತು ಅಂತ ಹೇಳಿದರೆ 16 ಉಪಚಾರಗಳು ಮಾಡಬೇಕಂತ ಹೇಳಿದ್ದಾರೆ ಹೊರತು ಆ ಉಪಚಾರಗಳು ಸ್ಪೆಸಿಫಿಕ್ ಆಗಿ ಉಲ್ಲೇಖ, ಯಾಕಂದ್ರೆ ಟೋಟಲ್ ಮಾಡಿದ್ರೆ ನಿಮ್ಗೆ 16 ಜಾಸ್ತಿ ಬರುತ್ತೆ. ಸೊ ಆದ್ದರಿಂದ ಕೆಲವು ಕಡೆ ಆ ವಿವಕ್ಷಾ ಭೇದ ಅಂತೀವಿ ನಾವು, ಅಂದರೆ ಡಿಫರೆಂಟ್ ಪ್ರೊಸೀಜರ್ಸ್, ಆದ್ದರಿಂದ ನಾವು ಅದು ಆ ವೇರಿಯೇಷನ್ ಇದೆ ಅನ್ನೋದು ತಿಳ್ಕೋಬೇಕು. ಸೊ ಅದು ಆ ವಿಧವಾಗಿ ಅದಕ್ಕೆ ಹತ್ತನೇ ರೂಪದಲ್ಲಿ ನಾವು ಇದು ಪ್ರಸಿದ್ಧವಾಗಿ ನಾವು ಅಷ್ಟು ಮಾಡೋದಲ್ಲ. ದಶಮ್ಯ ಪುಷ್ಪದಾನಂ ಸ್ಯಾದ್ ಅಂತೇಳಿ ಪುಷ್ಪಂ ಸಮರ್ಪಯಾಮಿ ಅಂತೇಳಿ ಭಗವಂತನ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳೋದು. ಆಮೇಲೆ ಏಕಾದಶಿಯಾಚು ಧೂಪಕಂ, 11ನೇ ರುಕ್ಕು ಓದ್ಬಿಟ್ಟು ಧೂಪಂ ಸಮರ್ಪಯಾಮಿ ಅಂತೇಳಿ. ಸೊ ಧೂಪ ಅನ್ನೋದೇ ಧೂಪಕಂ ಕಂ ಆನಂದಂ ಅಂತ ಹೇಳೋದು. ಸೊ ಭಗವಂತನಿಗೆ ಆನಂದ ರೂಪಕನಾದ ಭಗವಂತನೇ ಕೊಡುವುದು, ಆದ್ದರಿಂದ ಧೂಪಂ ಸಮರ್ಪಯಾಮಿ ಧೂಪಕಂ ಸಮರ್ಪಯಾಮಿ ಒಂದೇ. ಅದಾದ ಮೇಲೆ 12 ರುಕ್ಕು ಓದ್ಬಿಟ್ಟು ದ್ವಾದಶ್ಯಾದಿ ದ್ವಾದಶ್ಯಾ ದೀಪದಾನಂ ಸ್ಯಾತ್, 12ನೇ ರುಕ್ಕು ಓದ್ಬಿಟ್ಟು ದೀಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ದ್ವಾದಶ್ಯ ದೀಪದಾನಂ ಸ್ಯಾತ್ ತ್ರಯೋದಶ್ಯ ಹವಿಸ್ತದೆ. ನಾವು ಧೂಪ ದೀಪ ನೈವೇದ್ಯ ಅಂತ ಹೇಳಿ ನೋಡ್ರಿ, ಅದಕ್ಕೆ 13ನೇ ರುಕ್ಕು ಓದ್ಬಿಟ್ಟು ಹವಿಸ್ಸನ್ನು ಸಮರ್ಪಣೆ ಮಾಡುವುದು. ಹವಿಸ್ಸು ಅಂದ್ರೆ ಭಗವಂತನಿಗೆ ನೈವೇದ್ಯವೂ ಅದೇ, ಆದ್ದರಿಂದ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳುವುದು ಕೂಡ ಅದೇ 13ನೇ ರುಕ್ಕಿನಲ್ಲಿ 12 ಧೂಪ ದೀಪ ನೈವೇದ್ಯ. ಆದ್ದರಿಂದ ಪುಷ್ಪ ಧೂಪ ದೀಪ ನೈವೇದ್ಯ. ಸೊ ಅದರಿಂದ 12 ರುಕ್ಕು ಓದ್ಬಿಟ್ಟು ದೀಪವನ್ನು ದೀಪ ಸಮರ್ಪಣೆ ಆದ್ಮೇಲೆ 13ನೇ ರುಕ್ಕು ಓದ್ಬಿಟ್ಟು ಹವಿ ಸಮರ್ಪಯಾಮಿ ಇಲ್ಲ ನೈವೇದ್ಯಂ ಸಮರ್ಪಯಾಮಿ ಅನ್ನೋದು 13ನೇ ರುಕ್ಕಿಗೆ. ಅದಾದ ಮೇಲೆ ನಮಸ್ಕಾರ ಪ್ರದಕ್ಷಿಣ ಅಂತ ಹೇಳ್ತೀವಲ್ವ, ಆದ್ದರಿಂದ ಚತುರ್ದಶ್ಯ ಅಂಜಲಿಂ ಕುರಿಯಾತ್, ಪಂಚದಶ್ಯ ಪ್ರದಕ್ಷಿಣ ನಮಸ್ಕಾರ ಪ್ರದಕ್ಷಿಣ. ಸೊ ಆದ್ದರಿಂದ 14ನೇ ರುಕ್ಕು ಓದ್ಬಿಟ್ಟು ನಮಸ್ಕಾರವನ್ನು ಮಾಡುವುದು, 15ನೇ ರುಕ್ಕು ಓದ್ಬಿಟ್ಟು ಪ್ರದಕ್ಷಿಣ ಸಮರ್ಪಯಾಮಿ ಅಂಥೇಳಿ ಪ್ರದಕ್ಷಿಣೆ ಮಾಡುವುದು ಭಗವಂತನಿಗೆ. ಅದಾದ ಮೇಲೆ ಕೊನೆಯಾಗಿ ಷೋಡಶ್ಯ ಉದ್ವಾಸನಂ ಕುರಿಯಾತ್, ಉದ್ವಾಸನ ಅಂತ ಹೇಳಿದರೆ ಭಗವಂತನನ್ನು ಆವಾಹನ ಮಾಡಿ ನಾವು ಪೂಜೆಯೆಲ್ಲ ಮಾಡ್ತೀವಾದ್ದರಿಂದ ಪೂಜೆ ಮುಗಿದ ನಂತರ ಸ್ವಸಮಾಪನ ಅಂತೀವಿ ನೋಡ್ರಿ. ಸಮಾಪನ ಮುಗಿಸುವುದು, ಮುಗಿಸುವುದಂದ್ರೆ ಭಗವಂತನನ್ನು ನಾವು ಉದ್ವಾಸನೆ ಮಾಡುವುದಂದ್ರೆ ಹೇಗೆ ಭಗವಂತ ನೀನು ವಿಶೇಷ. ಭಗವಂತ ಯಾವಾಗಲೂ ಎಲ್ಲ ಕಡೆ ಇರ್ತಾನೆ. ಅವನು ಹೊಸದಾಗಿ ಬರುವುದಾಗಲಿ ಇಲ್ಲ ಯಾವುದೇ ಒಂದು ಜಾಗ ಬಿಟ್ಟುಬಿಟ್ಟು ಹೋಗುವುದು ಅಂತ ಹೇಳಿದಾಗ ಅಲ್ಲಿ ಭಗವಂತ ಇರೋದಿಲ್ಲ ಅಂತ ಈ ಹೀಗೆಲ್ಲ ಅರ್ಥ ಅಲ್ಲ. ಹೇಗೆ ಆದರೆ ಆವಾಹನ ಮಾಡಿದಾಗ ಒಂದು ವಿಶೇಷ ರೂಪದಿಂದ ಬಂದು ಇರ್ತಾನೋ ಆ ವಿಶೇಷ ರೂಪದಿಂದ ಇರುವ ಭಗವಂತ ಆ ನಾವು ವಿಶೇಷವನ್ನು ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ. ಏನೋ ಅದು ಮುಟ್ತೀವಿ ಇದು ಮುಟ್ತೀವಿ ಏನೋ ಆಗತ್ತೆ. ಆದ್ದರಿಂದ ಯಥಾಸ್ಥಾನ ಉದ್ವಾಸಯಾಮಿ ಅಂಥೇಳಿ ಭಗವಂತ ನೀನು ಯಥಾ ಎಲ್ಲಿಂದ ಬಂದೆಯೋ ನಮಗೆ ಗೊತ್ತಿಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ. ಅದೇ ಈ ವಿಶೇಷ ರೂಪವನ್ನು ತಗೊಂಡು ಬರುವುದು ಅಂದ್ರೆ ಏನು ಭಗವಂತ ನಿಜವಾಗಿ ಅಂದ್ರೆ ಅಲ್ಲಿ ಆ ವಿಶೇಷ ರೂಪ ಧಾರಣೆ ಮಾಡಿ ಬಂದ ಅಂತ ಅಷ್ಟೇ. ಅದು ಅವನ ಒಂದು ಅದ್ಭುತವಾದ ಶಕ್ತಿ ಅಷ್ಟೇ ಹೊರತು ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತ ಹೇಗೆ ಬಂದ ಹೇಗೆ ಹೋಗ್ತಾನೆ ಗೊತ್ತಿಲ್ಲ ನಮಗೆ. ಆದ್ದರಿಂದ ಯಥಾಸ್ಥಾನ ಉದ್ವಾಸಯಾಮಿ ಅಂಥೇಳಿ ಅಪ್ಪ ನೀನು ಮತ್ತು ನಾನು ನೆಕ್ಸ್ಟ್ ಪೂಜೆಗೆ ಕರೆಯೋ ಅಷ್ಟುವರೆಗೂ ಎಲ್ಲಿ ನೀನು ಗುಪ್ತನಾಗಿ ಬಿಡುವುದು, ಗುಪ್ತನಾಗಿ ಬಿಡು ನೀನು ಅಂದ್ರೆ ಅಲ್ಲಿ ಆ ವಿಶೇಷ ರೂಪದಿಂದ ಯಾವ ರೂಪ ತಗೊಂಡು ಬಂದಿದ್ದೀಯೋ ಆ ವಿಶೇಷ ರೂಪವನ್ನು ಅಲ್ಲಿ ಉಪಸಂಹಾರ ಮಾಡಿಕೊಳ್ಳೋದು. ಅಂದ್ರೆ ಯಥಾಸ್ಥಾನವಾಗಿ ಮೊದಲು ಇದ್ದಂತೆ ಆವಾಹನೆಗೆ ಮೊದಲು ಹೇಗಿತ್ತೋ ಹಾಗೆ ಇರುವಂತೆ ಮಾಡಿಬಿಡು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದು. ಅದಕ್ಕೆ 16ನೇ ರುಕ್ಕು ಸಮಾಪನ ಇಲ್ಲ ಆ ಉದ್ವಾಸನ. ಸೊ ಯಥಾಸ್ಥಾನ ಉದ್ವಾಸಯಾಮಿ ಅಂತ ಹೇಳಿ ಹೇಳುವಂತ ಮಂತ್ರ ಆಗಿದೆ. ಆ ವಿಧವಾಗಿ ಆ ದೇವಂ ಆರಾಧೆಯೇತ್ ಹರಿಂ, ಆ ವಿಧವಾಗಿ ಭಗವಂತನ ಆರಾಧನೆಯನ್ನು ಈ ಇದರ ಮೂಲಕವಾಗಿ ನಾವು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಅದಾದ್ಮೇಲೆ ಸ್ನಾನೇ ವಸ್ತ್ರೇ ನಿವೇದ್ಯೇಚ ದದ್ಯಾದ್ ಆಚಮನೀಯಕಂ ಅಂಥೇಳಿ ಆಚಮನ ಪುನರಾಚಮನ ಎಲ್ಲ ಮಾಡ್ತೀವಲ್ವ. ಸ್ನಾನ ಮಾಡಿದಾಗ ವಸ್ತ್ರ ನೈವೇದ್ಯ ಇದೆ ಈ ಸಮಯದಲ್ಲಿ ಪುನರಾಚಮನ ಮತ್ತು ಆಚಮನ ಮೊದಲು ಒಂದು ಸಲ ಆಚಮನ ಮಾಡೋದಲ್ಲದೆ ಮತ್ತು ಆಚಮನ ಮಾಡುವುದು ಇಲ್ಲ ಮಾಡೋದು ಅಂಥೇಳಿ ಇಲ್ಲಿ ಆ ಒಂದು ವಿಶೇಷವಾದ ಪೂಜೆ ನಾವು ಪುರುಷ ಸೂಕ್ತದ ಮೂಲಕವಾಗಿ ಮಾಡುವ ಪೂಜೆಯ ವಿಧಾನ ಒಂದು ಪ್ರಶ್ನೆ ಬಂದಿತ್ತು. ಆದ್ದರಿಂದ ಅದನ್ನು ಜಸ್ಟ್ ಹೇಳಿಬಿಟ್ಟು ಹೋಗೋಣ ಅಂತೇಳಿ. ನಾವು ಉಪೋದ್ಘಾತವನ್ನು ನೋಡ್ತಾ ಬಂದಿದ್ವಿ. ಐ ಥಿಂಕ್ ಅದು ರಾಯರು ಮಾಡಿರುವಂಥದ್ದು 26. ಶೂರ್ ಶೂರ್ ಕೇಳ್ರಿ. ಯಾ ಶೂರ್ ಹೌದು ಹೌದು. ಹಾ, ಪುರುಷ ಸೂಕ್ತ ಅಭಿಷೇಕ ಅನ್ನುವುದು ಅದು ಎಲ್ಲರೂ ಮಾಡುವಂತದ್ದು. ಯಾಕಂದ್ರೆ ಅಭಿಷೇಕ ಸಮಯದಲ್ಲಿ ಪುರುಷ ಸೂಕ್ತ ಕಂಪಲ್ಸರಿ ಆಗಿದೆ. ಯಾಕಂದ್ರೆ ಅಭಿಷೇಕ ಭಗವಂತನಿಗೆ ಮಾಡುವಾಗ ಪೂರ್ತಿ ಅಭಿಷೇಕ ಹೇಳಿದೆ ಮಾಡಿದಷ್ಟು ಹೊತ್ತು ಪುರುಷ ಸೂಕ್ತವನ್ನು ಹೇಳುವಂತದ್ದು. ಅದು
ಇಲ್ಲ ಅವ್ರು ಹೇಳೋದು ಒಂದು ರುಕ್ಕಿ ಹೇಳಿ ಅರ್ಘ್ಯಂ ಸಮರ್ಪಯಾಮಿ
ಅದೆಲ್ಲ ಆಗೋಯ್ತು. ಅದು ಹೇಳಾಯ್ತು, ಇಷ್ಟೊತ್ತು ಹೇಳಾಯ್ತು, ಅದೆಲ್ಲ ಹೇಳಾಗೋಯ್ತು. ಅದಕ್ಕೆ ಅವ್ರ ಪ್ರಶ್ನೆ ಬಂತು ಅದು ಇದು ಇಷ್ಟೊತ್ತು ಹೇಳಿದ್ದಾನೆ. ಸೊ ಅದಾದ ಮೇಲೆ ಅಭಿಷೇಕವನ್ನು ಮಾಡ್ತೀವಲ್ವಾ ಅಂತೇಳಿ. ಸೊ ಈ ನೀವು ಷೋಡಶೋಪಚಾರಕ್ಕೆ ಪುರುಷ ಸೂಕ್ತ ಮಾಡೋದಲ್ಲದೆ ಅಭಿಷೇಕ ಮಾಡುವಾಗ ಪೂರ್ತಿ 16 ರುಕ್ಕುಗಳು ಹೇಳಿ ಹೇಳುವುದು. ಸೊ ಅಭಿಷೇಕ ಸಮಯದಲ್ಲಿ ಪುರುಷ ಸೂಕ್ತ ಯಾಕೆ ಹೇಳುವುದು ಅಂತ ಹೇಳಿದರೆ ಅಭಿಷೇಕ ಸಮಯದಲ್ಲಿ ಭಗವಂತನಿಗೆ ಅಭಿಷೇಕ ಅನ್ನೋದು ವಿಶೇಷವಾದ ಒಂದು ಸೇವೆ. ಅದು ಅಭಿಷೇಕವಿಲ್ಲದೆ ಪೂಜೆ ಇಲ್ಲವೇ ಇಲ್ಲ. ಆದ್ದರಿಂದ ಅಭಿಷೇಕಕ್ಕೆ ಅತ್ಯಂತ ಪ್ರಾಧಾನ್ಯ ಇದೆ. ಆದ್ದರಿಂದ ಅಭಿಷೇಕ ಮಾಡುವಾಗ ಪ್ರತಿ ಒಂದು ಸಂಪ್ರದಾಯದಲ್ಲಿ ಕೂಡ ಅದ್ವೈತಿಗಳಾಗಲಿ ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಯಾರೇ ಆಗಲಿ ವೈದಿಕರು ಎಲ್ಲರೂ ಕೂಡ ಅಭಿಷೇಕ ಸಮಯದಲ್ಲಿ ಪೂರ್ತಿ ಒಂದು ಮಂತ್ರ ಅಲ್ಲ ಇಡೀ ಪುರುಷ ಸೂಕ್ತವನ್ನು 16 ರುಕ್ಕುಗಳನ್ನು ಇಲ್ಲ ಎದುರ್ವೇದಿದ್ರೆ 18 ರುಕ್ಕುಗಳನ್ನು ಎಲ್ಲವನ್ನು ಕೂಡ ಪುರುಷ ಸೂಕ್ತ ಸಮಯದಲ್ಲಿ ಪೂರ್ತಿಯಾಗಿ ಉಚ್ಚಾರಣೆ ಮಾಡ್ತೀವಿ. ಯಾಕೆ ಅಭಿಷೇಕ ಸಮಯದಲ್ಲಿ ಮಾಡುವುದು ಅಂತ ಹೇಳಿದರೆ ಆ ಅಭಿಷೇಕ ಮಾಡುವಾಗ ಭಗವಂತನಿಗೆ ಪುರುಷ ನಾಮಕನಾದ ಭಗವಂತನ ಆ ಅನುಸಂಧಾನ ಬರಲಿಕ್ಕೆ ಪೂರ್ಣ ಪ್ರಯತ್ನ ಆ ಸಮಯದಲ್ಲಿ ಮಾಡಬೇಕು ಅಂಥೇಳಿ. ಆ ಸಮಯದಲ್ಲಿ ಆ ಪುರುಷ ನಾಮಕ ಭಗವಂತ ಅವನು ಇಡೀ ಬ್ರಹ್ಮಾಂಡ ವ್ಯಾಪಿಸಿ ಇರುವವನು ಇಲ್ಲಿ ಬಂದು ಅಲ್ಲಿ ನೆಲೆಸಿದ್ದಾನೆ. ನಾವು ಅಭಿಷೇಕ ಮಾಡುವ ಪ್ರತೀಕಗಳಲ್ಲೆಲ್ಲರೂ ಕೂಡ ನೆಲೆಸಿದ್ದಾನೆ. ಆದ್ದರಿಂದ ಆ ಪ್ರತೀಕಗಳಲ್ಲಿರುವ ಪುರುಷ ನಾಮಕ ಪರಮಾತ್ಮ, ಆ ನೀರಿನಲ್ಲಿರುವ ಪುರುಷ ನಾಮಕ ಪರಮಾತ್ಮ, ನಮ್ಮ ಒಳಗಿರುವ ಪುರುಷ ನಾಮಕ ಪರಮಾತ್ಮ, ನಮ್ಮ ಕೈ ಒಳಗೆ ಆ ಪಾತ್ರೆಗಳ ಒಳಗೆ ಎಲ್ಲದರೊಳಗಿರುವ ಪುರುಷ ನಾಮಕ ಪರಮಾತ್ಮನ ಏಕರೂಪ ಅನುಸಂಧಾನ ಅವೆಲ್ಲದರಲ್ಲಿಯೂ ಅಭೇದ ಚಿಂತನೆಯನ್ನು ಮಾಡ್ತಾ ಅಭಿಷೇಕ ಮಾಡುವಾಗ ಪೂರ್ತಿ ಪುರುಷ ಸೂಕ್ತವನ್ನು ಓದುವಂತಹ ಪದ್ಧತಿ ಬಂದಿದೆ.
ಇನ್ನೊಂದು ನೀವು ನೋಡಿ ಭಾಗವತದಲ್ಲಿ ಬರುತ್ತ ಪುರುಷ ಸೂಕ್ತದ ಮೀನಿಂಗ್ ಭಾಗವತದಲ್ಲಿ ಪೂರ್ತಿ ಹಾಗೆ
ಇದೆ.
ಆವಾಗ ಮೊಟ್ಟ ಮೊದಲು ತಂದೆಯಾದಂತ ಚತುರ್ಮುಖ ಮಾಡಿದ್ದಾನೆ, ತಂದೆ ಮಾಡಿದ್ದದ್ದು ನಮ್ಗೆ ಆಚರತೆ ಶ್ರೇಷ್ಠ ಅಂತ ಹೇಳಿದ ನನಗೆ. ಸೊ ಬಿಕಾಸ್ ಚತುರ್ಮುಖ ಫಸ್ಟ್ ದೇವರು ನೋಡಿದಾಗೆ ಇರೋದಲ್ಲಿ ಅಲ್ಲಿ ಮಾನಸಿಕ ಅಂತ ಹೇಳ್ತಾರೆ. ಮಾಡುವಾಗ ಅದನ್ನಿಂದ ಅವನು ಮಾಡಿದ್ದಾನೆ ಅಂತ ಭಾಗವತದಲ್ಲಿ ನಾರದರಿಗೆ ಹೇಳ್ತಾರೆ, ಅವರು ಚತುರ್ಮುಖನೇ ಹೇಳ್ತಾನೆ. ಸೊ ವಿ ಆಲ್ಸೋ ಫಾಲೋ ದ ಸೇಮ್ ಥಿಂಗ್.
ಹೌದು, ಮಾಡುವಾಗ ಹಾಗಾಗಿ ನಾವೇನ್ ಮಾಡ್ತೀವಂದ್ರೆ ಆ ರುಕ್ಕು ಹೇಳ್ಬಿಟ್ಟು ಅಭಿಷೇಕ ಸಮರ್ಪಣೆ ಅಂತ ಹೇಳುವಾಗ ಆ ಅಭಿಷೇಕ ಹೇಳುವಾಗ ಮತ್ತು ಇಡೀ ಪುರುಷೋತ್ತವನ್ನು ಹೇಳಿಬಿಟ್ಟು ಇದನ್ನು ಮತ್ತು ಕಂಟಿನ್ಯೂ ಮಾಡೋದು. ರಾಯರ ವ್ಯಾಖ್ಯಾನ ಉಪೋದ್ಘಾತವನ್ನು ನೋಡ್ತಾ ಬಂದಿದ್ದೀವಿ. ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರ?
ಒಂದ್ ಸ್ಮಾಲ್ ಕ್ವಶನ್. ಪುರುಷ ಸೂಕ್ತದ ಬಗ್ಗೆ ಹೇಳುವಾಗ ಪ್ರಾಯಶಿತ ಜಪೆ ಜೈವ ವಿಷ್ಣುವರ ಆರಾಧನೆ ತತ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪುರುಷ ಸೂಕ್ತಿ ಹೇಳ್ಬೇಕು ಅಂದ್ರೆ ವಿಷ್ಣು ಆರಾಧನೆ ಅಂತ ಹೇಳ್ತಾರೆ. ಈಗ ನಮ್ದು ಏನ್ ಪದ್ಧತಿ ಇದೆ ಅಂತ ಹೇಳಿದ್ರೆ, ಈಗ ಗೌರಿ ಪೂಜೆ, ಸರಸ್ವತಿ ಪೂಜೆ, ವಿನಾಯಕರ ಪೂಜೆ, ಈ ಎಲ್ಲಾ ಪೂಜೆ ಮಾಡುವಾಗ ಕೂಡ ನಾವು ನಮಗೆ ಬೇರೆ ಮಂತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಷೋಡಶೋಪಚಾರ ಪೂಜಾ ಮಂತ್ರ ಕೇಳಿಲ್ಲ ಅಂತ ಹೇಳಿದ್ರೆ ಪುರುಷ ಸೂಕ್ತ ಹೇಳಿ ಪೂಜೆ ಮುಗಿಸೋದು ಒಂದು ಸಂಪ್ರದಾಯ ಇದೆ ಆಚಾರ್ಯ. ಇಲ್ಲಿ ವಿಷ್ಣುವರ್ಧನೆ ಅಂತ ಹೇಳಿದ ಮೇಲೆ ದಟ್ ಮೀನ್ ಪುರುಷ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಅದರ್ ದೇವತಾ ಷೋಡಶೋಪಚಾರ ಪೂಜಾಸ್.
ಆವಾಗ ನಾವು ಹಾಗೆ ಮಾಡ್ತೀವಿ ಅಂದ್ರೆ ಅದರ ದೇವತೆಗಳು ಮಾಡುವಾಗ ಅಭಿಷೇಕ ಮಾಡುವುದು ವಿಷ್ಣುವಿಗೆ ಮಾಡ್ತೀವಿ. ಅಂದ್ರೆ ಬೇರೆ ದೇವತೆಗಳಿಗೆ, ಈಗ ಉದಾಹರಣೆಗೆ ವಿನಾಯಕ ಪೂಜೆ ಮಾಡುವಾಗ ಆ ವಿನಾಯಕ ಚೌತಿಯ ದಿನ ಅಲ್ಲಿ ವಿನಾಯಕ ಅಂತರ್ಗತನಾದಂತಹ ವಿಶ್ವಂಭರಣಿಗೆ ಮಾಡ್ತೀವಿ. ಹೀಗೆ ಎಲ್ಲ ಕಡೆ ಆ ದೇವತೆವಾಗಿ ಸರಸ್ವತಿ ಪೂಜೆ ಮಾಡಿದಾಗ ಸರಸ್ವತಿ ಅಂತರ್ಗತ ವೇದವ್ಯಾಸರಿಗೆ ಮಾಡುವುದು. ಸೊ ಅದರಿಂದ ಪುರುಷ ಸೂಕ್ತ ಬೇರೆಯವರಿಗೆ ಮಾಡ್ತಾ ಇದ್ದೀವಿ ಅನ್ನುವ ಅನುಸಂಧಾನ ಯಾವಾಗಲೂ ಇಲ್ಲ. ಪುರುಷ ಸೂಕ್ತ ಯಾವಾಗಲೂ ಪರಮಾತ್ಮನಿಗೆ, ನಾರಾಯಣನಿಗೆ ಪುರುಷ ಸೂಕ್ತ. ಅನ್ಯ ದೇವತೆಗಳಿಗೆ ಮಾಡುವಾಗ ಅನ್ಯ ದೇವತೆಗಳ ಅಂತರ್ಗತನಾಗಿರುವ ನಾರಾಯಣನಿಗೆ ಆ ಅಭಿಷೇಕ ಆಗಲಿ ಅದು ಪುರುಷ ಸೂಕ್ತವಾಗಲಿ ಅನ್ನೋದು ಖಂಡಿತವಾಗಿ. ಅಂದ್ರೆ ಪುರುಷ ಸೂಕ್ತ ಬೇರೆ ದೇವತೆಗಳಿಗೆ ಯಾರಿಗೂ ಅನ್ವಯವಾಗುವುದಿಲ್ಲ.
ಅಂದ್ರೆ ಈಗ ಅದ್ವೈತರೆಲ್ಲ ಅವ್ರು ಉಪಯೋಗ ಮಾಡುವಾಗ ಅವ್ರ ಅನುಸಂಧಾನ ಬೇರೆ ಇದ್ರು ಕೂಡ ಅದು ಅಂತರ್ಯಾಮಿ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕು.
ಹೌದು, ಅವ್ರಿಗೆ ಪ್ರೇಸಿಗ ನಾನೇ ಪರಮಾತ್ಮ ಅನ್ನೋದು ಬೇರೆ ಇದೆ, ಆದ್ದರಿಂದ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆತ್ಮ ಪರಮಾತ್ಮ ಒಂದೇ ಐಕ್ಯ ಚಿಂತನೆ ಅವ್ರಿಗಿರುವಾಗ ಅದು ಹೇಗೆ ಮಾಡ್ತಾರ ಅನ್ನೋದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪಾಯಿಂಟ್. ಆದ್ರೆ ನಮಗೆ ಸುಲಭ. ಅಂತರ್ಯಾಮಿತ್ವೇನ ನಮಗೆ ಎಲ್ಲಾ ಕಡೆ ಭಗವಂತ ಇದ್ದಾನೆ, ಅಂತರ್ಯಾಮಿತ್ವೇನ ಅವನಿಗೆ ವಿಶೇಷವಾಗಿ ಮಾಡುವುದು ಅನ್ನೋದು ಸುಲಭವಾಗಿ ಆಗಿಬಿಡುತ್ತೆ. ಆದ್ದರಿಂದ ಯಾವತ್ತೂ ಬೇರೆ ಅವರಿಗೆ ಇಲ್ಲ ಪುರುಷ ಸೂಕ್ತ, ಯಾವಾಗಲೂ ಪರಮಾತ್ಮನಿಗೆ ಮಾತ್ರ ಅದು.
ಥ್ಯಾಂಕ್ ಯು ಆಚಾರ್ಯ.
ಗುರುಗಳ ಆನಂದ್ ನಮಸ್ಕಾರ. ಇನ್ನೊಂದು ವಿನ್ನಪ್ಪ ಇದೆ. ಹೀಗೆ ಹೇಗೆ ನೀವು ಪುರುಷ ಸೂಕ್ತ ಹೇಳಿ ಮಧ್ಯದಲ್ಲಿ ಅಭಿಷೇಕ ಬಂದಾಗ ಇಡೀ ಪುರುಷ ಸೂಕ್ತ ಹೇಳಿ ಯು ಹ್ಯಾವ್ ಟು ಡೂ ದ ದೇವ್ರ ಪೂಜೆ ಅಂತ ಹೇಳಿದ್ರಲ್ಲ, ಒಂದು ಕ್ಲಾಸ್ ಸಂಕ್ಷಿಪ್ತ ದೇವರ ಪೂಜೆ, ಹೌ ಟು ಡೂ ಇಟ್ ಎ ವೆರಿ ಕನ್ಸೈಸ್ ಫಾರ್ಮ್ ವಿಥೌಟ್ ಲೂಸಿಂಗ್ ದ ಕೀ ಫೀಚರ್ಸ್ ಒಂದ್ಸಲ ತೆಗೆದ್ರೆ ಚೆನ್ನಾಗಿರತ್ತೆ ಗುರುಗಳು.
ಮಂತ್ರಗಳು ಅವೆಲ್ಲ ಹೇಳಿಬಿಟ್ಟು ಆಕ್ಚುಲಾಗಿ ಶ್ರೀನಿವಾಸ ಮುಳುಗಿರಿ ಅವ್ರಿಗೆ ಅವರು ಪ್ರೈವೇಟ್ ಆಗಿ ಕೇಳಿದಾರೆ ಅಂತೇಳಿ ಆಕ್ಚುಲಿ ಸ್ಟೆಲ್ಲಿಂಗ್ ಇನ್ನು ಒನ್ ಒನ್ ಆರ್ ಟು ಸೆಷನ್ಸ್ ಮಿಗಿ ಬಾಕಿ ಇದೆ. ಬಟ್ ಎಲ್ಲರಿಗೆ ಸೇರಿ ಆಕ್ಚುಲಿ ವಿಲ್ ಡೂ ಒನ್ ಮೋರ್ ಆಕ್ಚುಲಿ ಮಾಡೋಣ.
ಅದು ಅದು ಪಾರ ಪಾರ ಸ್ತೋತ್ರ ಅಂದ್ಬಿಟ್ಟು ಒಂದು ಹೇಳ್ಬೇಕು ಅಂತ ನೀವು 100 ಕ್ವಶನ್ಸ್ ಯು ಟೋಲ್ಡ್ ಅಬೌಟ್ ಸಮ್ ಆನ್ಸರ್ಸ್ ವೇರ್ ದೇರ್ ವೇಸ್ 100 ಡೂಸ್ ಅಂಡ್ ಡೋಂಟ್ಸ್ ಕೈಂಡ್ ಆಫ್ ಥಿಂಗ್. ಅದರ್ಲಿ ಒನ್ ಆಫ್ ದ ಥಿಂಗ್ ವಾಸ್ ದೇವ್ರ ಪೂಜೆ ಮಾಡೋವಾಗೆ ಇದು ಆ ಸ್ತೋತ್ರ ಹೇಳ್ಬೇಕು ಅಂತ ಹೇಳಿಯೇ ಮಾಡ್ಬೇಕು ಅಂತ ಒಂದು ಯು ಹ್ಯಾಡ್ ಮೆನ್ಷನ್ ದಟ್
ಶತಾಪರಾಧ
ಸ್ತೋತ್ರ ಹೇಳ್ಬೇಕು ಅಂತ.
ಶತಾಪರಾಧ ಸ್ತೋತ್ರ, ಹೌದಾ? ಶತಾಪರಾಧ ಸ್ತೋತ್ರದಲ್ಲಿ 100 ಪಾಸಿಬಲ್ ಮಿಸ್ಟೇಕ್ಸ್ ಏನು ಅಂತ ಬರುತ್ತೆ. ಸೊ ಡೆಫಿನೆಟ್ಲಿ ಆ ಪಾರಂಪರ ಸ್ತೋತ್ರ ಅಂದ್ರೆ ಇದು ಅಧಿಕಾರ ಸಿದ್ಧತೆ ಜಪ ವಿನಿಯೋಗ ಅಂತ ಹೇಳಿ ಪೂಜಾಧಿಕಾರ ಬರೋದಕ್ಕಾಗಿ ಹೇಳುವಂತಹದ್ದು ಪಾರಂಪರ ಬ್ರಹ್ಮ ಪಾರಂಪರ ಸ್ತೋತ್ರ ಅಂತ ಒಂದಿದೆ.
ಹೌದು,
ಸೊ ಯಾ ಡೆಫಿನೆಟ್ ಆಗಿ ನಾವು ಅದು ಸಪರೇಟ್ ಆಗಿ ಒಂದು ಸೆಷನ್ ಮಾಡೋಣ ಯಾವಾಗನ. ಯಾ
ಶೂರ್
ಭಗವಂತ ಸೇರ್ಕೊಂಡ್ ಬಿಟ್ಟ ಅಂತ ನಾವು ಚಿಂತನೆ ಮಾಡಬಹುದು, ತಪ್ಪೇನಿಲ್ಲ. ದಟ್ ಈಸ್ ಡಿಫರೆಂಟ್ ವೇಸ್ ಅಷ್ಟೇ. ನೀವು ಚಿಂತನೆ ಮಾಡುವಾಗ ಭಗವಂತ ಸರ್ವವ್ಯಾಪಕನಾಗಿದ್ದಾನೆ ಅವನು, ಯಾಕಂದ್ರೆ ಸೂರ್ಯ ಬಿಂಬ. ಕೆಲವು ಜನಕ್ಕೆ ಈ ಸಂಪ್ರದಾಯ ಇದೆ, ತಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಅವರು ತಮ್ಮ ಬಿಂಬರೂಪಿನಿಂದ ಪರಮಾತ್ಮನನ್ನು ಆವಾಹನೆ ಮಾಡುವುದು, ಬೇರೆ ಕಡೆ ಹೋಗಿ ಮಾಡಿದಾಗ ಸೂರ್ಯನಿಂದ ಆವಾಹನೆ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲಿ ಭಗವಂತ ಎಲ್ಲಿಂದ ಆವಾಹನ ಮಾಡ್ತೀವೋ ಅಲ್ಲಿಗೆ ಭಗವಂತನನ್ನು ಅಲ್ಲಿಯೇ ಹೋಗಿದ್ದು ಬಿಡಪ್ಪ ಅಂತ ಹೇಳೋದಷ್ಟೇ. ಸೊ ಬಿಂಬರೂಪದಿಂದ ಮಾಡಿದಾಗ ಮತ್ತು ಬಿಂಬನಕ್ಕೆ ಹೋಗಿ ಸೇರಿಕೊಂಡು ಬಿಡ್ತಾನೆ ಅಂತೇಳಿ, ಸೂರ್ಯ ಬಿಂಬದಿಂದ ಮಾಡಿದಾಗ ಮತ್ತು ಸೂರ್ಯ ಬಿಂಬಕ್ಕೆ ಹೋಗಿ ಸೇರಿಬಿಡ್ತಾನೆ ಅಂತೇಳಿ.
ಸೂರ್ಯದಿಂದ ತಂದು ಪರಮಾತ್ಮನ ಆವಾಹನ ಮಾಡಿ ಪೂಜೆ ಮಾಡೋದು ಸಮಥಿಂಗ್ ರಿಯಲಿ.
ಇಲ್ಲ, ನಿಮ್ಗೆ ನಿಮ್ ಆಚಾರ ಬರ್ತಾರಲ್ಲ, ನಿಮ್ ಆಚಾರ ಮೂಲಕ ಕೆಲವರು ತಾವೇ ಪೂಜೆ ಮಾಡಲ್ಲ, ಆಚಾರನ ಕರೆಸಿ ಪೂಜೆ ಮಾಡಿಸ್ತಾರಲ್ಲ. ಸೊ ಆಚಾರ ಬಂದಾಗೆ ಅವರು ಸೂರ್ಯ ಬಿಂಬನನ್ನ ತಗೊಳ್ತಾರೆ. ನಿಮ್ ಮನೆ
ಅದೇ ಸೇಮ್, ನಿಮ್ಮ ಮನೆಯಲ್ಲಿ ಬಂದಾಗ ಅವ್ರವ್ರ ಮನೇಲಿ ಮಾಡುವಾಗ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಅವ್ರ ಯಾರ ಆಚಾರನ್ ಕಳಿಸ್ತಿರೋ ಕರೆಸ್ತಿರೋ ಅವರು ಸೂರ್ಯನಿಂದ ಮಾಡ್ತಾರೆ.
ನಿಮ್ಗೋಸ್ಕರ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಬಿಂಬ ಅವರು ಸೂರ್ಯನಿಂದ ತರ್ತಾರೆ
ಅಷ್ಟೇ ಅಲ್ಲದೆ, ಯಾರು ನಿಮ್ಮ ಮನೆಗೆ ಬಂದು ಪೂಜೆ ಮಾಡ್ತಾರೋ ಅವರು ನಿಮ್ಮ ಬಿಂಬದಿಂದ ಬಂದು ಕೂಡಲಿ ಅಂತ ಹೇಳಕ್ ಆಗೋಲ್ಲ. ಸರಿ, ತಮ್ಮ ಬಿಂಬದಿಂದ ಹೇಳಕ್ ತಮ್ಮ ಬಿಂಬದಿಂದ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ಅಲ್ಲಿ ಅಲ್ಲೆಲ್ಲ ಮಾಡ್ತೀನಿ ನಾನು. ಇಲ್ಲಿ ಹಾಗಿಲ್ಲ, ಇಲ್ಲಿ ಬೇರೆ ಕಡೆ ಬಂದಿದ್ದೀನಿ ಅಂದ್ರೆ ಸೂರ್ಯನಿಂದ ಆವಾಹಿಸಿ. ಯಾಕಂದ್ರೆ ಸೂರ್ಯ ಅಂತರ್ಗತನ ಆಗಿರುವಂತಹ ರೂಪ ಕೂಡ ನಾರಾಯಣ ನಮ್ಗೆ ಈಶಾಶ್ರಮದಲ್ಲೆಲ್ಲ ಬರುವಂತೆ ಅಲ್ಲಿ ಚಿಂತನೆ ಇದೆ, ಆದ್ದರಿಂದ ಹಾಗೆ ಮಾಡ್ತಾರೆ
ಅನ್ನೋದು.
ಎಲ್ಲ ದೇವಾಹನೆ ಎಲ್ಲಿಂದ ಮಾಡ್ತೀವಿ ಅಂತ ಹೇಳಿ.
ನಮಸ್ಕಾರ ಅಮ್ಮ, ಸಾರಿ, ಸೇಮ್ 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 ಥಿಂಗ್. ವೆನ್ ಆಚಾರ್ಯರು ಕಮ್ ಸೂರ್ಯಮಂಡಲದಿಂದ ಭಗವಂತನನ್ನ ಆವಾಹನ ಮಾಡ್ತೀವಿ ಅಂದ್ರೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಓನ್ಲಿ ಸೂರ್ಯ? ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ?
ಇಲ್ಲ ಇಲ್ಲ, ಎರಡೇ ಈ ಸಂಪ್ರದಾಯ ನಾನು ಹೇಳುದು. ಇದು ಕೂಡ ಕೆಲವು ಜನ ಏನು ಮಾಡ್ತಾರೆ, ಬೇರೆ ಕಡೆ ಹೋದ್ರು ಕೂಡ ಬಿಂಬದಿಂದ ಮಾಡ್ಬಿಡ್ತಾರೆ ಕೆಲವು ಜನ. ಬಿಕಾಸ್ ನೀವು ನೋಡ್ರಿ, ಆಕ್ಚುಲ್ ಆಗಿ ನೋಡಿದ್ರೆ ಐ ಡೋಂಟ್ ನೋ, ಅದು ಅವ್ರ ಪರ್ಸನಲ್ ಆಗಿರುವಂತದ್ದು ಕೇಳಿ ನೋಡ್ಬೋದು. ಸೊ ಯಾರಾದ್ರೂ ಮಾಡಿದಾಗ ಕೆಲವು ಜನ ಸೂರ್ಯನಿಂದ ಎರಡೇ, ಯಾಕಂದ್ರೆ ಈ ಎರಡನ್ನು ಬಿಟ್ಟು ಮೂರನೇ ಪದ್ಧತಿ ಮಾಡಲ್ಲ, ಈ ಎರಡೇ ಪದ್ಧತಿಗಳು ಬಂದಿದ್ದು.
ಯಾಕೆಂದ್ರೆ ಯಾಕೆ ಅಲ್ಲಿ ಹೇಳ್ತಾರೆ ಅಹಂ ಶಬ್ದಕ್ಕೆ ಅದು ಹೇಳ ಶ್ರುತಿ ಇದೆ. ಅದಕ್ಕೆ ಅಹಂ ಶಬ್ದ ಎಲ್ಲಿಂದ ಬರುತ್ತೆ ಅಂದ್ರೆ ಅಹಂ ಶಬ್ದ ಬಂದು ಸೂರ್ಯನಲ್ಲಿ ಇರುವಂತ ಒಂದು ದೀಪ್ತಿಮಂತ ಅಲ್ಲಿ ನಾರಾಯಣ ಅಂತ ಅರ್ಥ ಅಂತ ಅಹಂ ಶಬ್ದಕ್ಕೆ. ಸೊ ಅಹಂ ಕರಿಷೆ ಇದೆಲ್ಲ ಬರುತ್ತಲ್ಲ, ಸೊ ಅವನನ್ನ ಸೂರ್ಯನಲ್ಲಿ ಇರುವಂತ ಇದೇ ಸೇಮ್ ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ ಅಹಂ. ಸೊ ಸೂರ್ಯನಿಂದಲೇ ಬರೋದು, ಸೂರ್ಯನಿಂದಲೇ ಕದ್ಯೋತ ಮಂಡಲ ಅಂತಾನೆ ನಾವು ಕನ್ನಡದಲ್ಲಿ ನಾವು
ಹೇಳೋ. ಈಶಾವಾಶ್ರಮದಲ್ಲಿ ಬರುವಾಗ ಅಲ್ಲಿ ಬರುತ್ತೆ ಮಂತ್ರ ಕೃತೋಸರ ಕುತಂ ಸ್ಮರ ಅದೆಲ್ಲ ಬರುವಾಗ ಆ ಸಂದರ್ಭದಲ್ಲಿ ನಿಮ್ಗೆ ಆ ಸೂರ್ಯ ಅಲ್ಲಿ ಸೂರ್ಯನ ಚಿಂತನೆ ಎಲ್ಲ ಬರುತ್ತೆ ವಿಶೇಷವಾಗಿ. ಸೊ ಆದ್ದರಿಂದ ಸೂರ್ಯ ಮಂಡಲದಿಂದ ಭಗವಂತನ ಕಣ್ಣಿಗೆ ಕಾಣಿಸುವ, ಅದೇ ಈಗ ನಾವು ನಮ್ಮ ದೇಹ ನಾವೆಲ್ಲ ನಮ್ಮ ಕಣ್ಣಿಗೆ ನಾವು ಗೋಚರವ ಅಂದ್ರೆ ಸ್ಥೂಲ ದೇಹ ಕಾಣಿಸ್ತಾ ಇದೆ. ಆದ್ದರಿಂದ ಇಲ್ಲಿ ಭಗವಂತ ಒಳಗೆ ನೆಲೆಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದರ ಅಧಿಕಾರ ನಮ್ಗಿದೆ, ಪೂಜಾಧಿಕಾರ ಸಿದ್ಧತೆ ಅಂತ ಹೇಳ್ತೀವಿ. ಆದ್ದರಿಂದ ಬ್ರಹ್ಮಪಾರ ಸ್ತೋತ್ರ ನಮ್ಮ ಬಿಂಬದಿಂದ ಭಗವಂತನ ಆವಾಹನೆ ಮಾಡುವ ಅಧಿಕಾರ ನಮಗಿದೆ. ಸೂರ್ಯ ಮಂಡಲ ಎಲ್ಲರಿಗೂ ಸೇರಿರುವಂತಹ ಭಗವಂತನ ರೂಪ, ಆದ್ದರಿಂದ ಅಲ್ಲಿಂದ ಆವಾಹನೆ ಮಾಡಲಿಕ್ಕೂ ಅಧಿಕಾರವನ್ನು ನಾವು ಬೇಡಬಹುದು, ಭಗವಂತನನ್ನು ಪ್ರಾರ್ಥನೆ ಮಾಡಬಹುದು. ಇನ್ನೊಬ್ಬರ ಬಿಂಬದಿಂದ ಮಾಡುವ ಅಧಿಕಾರ ನಮಗಿಲ್ಲ. ಯಾರು ಕೂಡ ಆ ಬಿಂಬದಿಂದ ಭಗವಂತನನ್ನು ಆವಾಹನ ಮಾಡ್ತೀನಿ ವಿಗ್ರಹ ಒಳಕ್ಕೆ ಅಂತ ಹೇಳುವಾಗ ಸಾಧ್ಯವಿಲ್ಲ. ಆದ್ದರಿಂದಲೇ ಬೇರೆ ಯಾವುದು ಮಾಡ್ಲಿಕ್ಕಿಲ್ಲ. ಎಲ್ಲರಿಗೂ ಸೇರಿದಿರುವಂತಹ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ನಾರಾಯಣನಲ್ಲಿದ್ದಾನ, ಆದ್ದರಿಂದ ಅಲ್ಲಿಂದ ಮಾಡುವ ಅವಕಾಶ ಇದೆ, ಅಧಿಕಾರ ಇದೆ, ಆ ಸಂಪ್ರದಾಯವೇ ಇದೆ. ನಮ್ಮಿಂದ ಬಿಂಬದಿಂದ ಮಾಡೋದಿದೆ, ಈ ಎರಡೇ ಇದೆ ಹೊರತು ಮೂರನೇದು ಇಲ್ಲವೇ ಇಲ್ಲ ಪದ್ಧತಿ. ಯಾರು ಕೂಡ ಎಲ್ಲಿ ಇಲ್ಲ ಪದ್ಧತಿ ಆ ಮೂರನೇ ಪದ್ಧತಿ.
ಯಾಕೆ ನಾನು ಇಲ್ಲಿ ಇಲ್ಲಿ ಆರಾಧನೆ ಮಾಡುವಾಗ ನಾನು ನೋಡಿದೆ, ನಾನು ಅವರು ಬಿಂಬ ಮೂರ್ತಿ ಆವಾಹನ ಮಾಡಿದ್ದಾರೆ ನನಗೆ ನೆನಪಿದೆ. ಸೊ ದಟ್ಸ್ ವೈ ವಾಸ್ ವಂಡರಿಂಗ್ ಹೌ ಕ್ಯಾನ್ ದಿ ಆಚಾರ್ಯ ಕಮ್ ಅಂಡ್ ಡು ಬಿಂಬಮೂರ್ತಿ ಆವಾಹನ. ನನಗೆ ಒಂದು ಇಫ್ ಐ
ಯಾವುದನ್ನ ಮಾಡಿದ್ರು ಅವರು ಮಠದಿಂದ ಸಾಲೆಗ್ರಾಮವನ್ನ ತಂದು ತಾವು ದಿನಾಗ್ಲೂ ಮಾಡುವುದನ್ನ ತಂದು ಅಲ್ಲಿ ಕೂಡಿಸಿ ದ ಪ್ಲೇಸಸ್ ಚೇಂಜ್ ಬಟ್ ಹಿ ಇಸ್ ಡೂಯಿಂಗ್ ಇಟ್ ಫಾರ್ ಹಿಸ್ ಥಿಂಗ್, ಅದನ್ನ ಇಟ್ಟೇ ಮಾಡ್ತಾರೆ ಅವರು,
ಅವ್ರದೇ ವಿಗ್ರಹಗಳು ಅವ್ರದೇ ಪ್ರತೀಕಗಳು ಆದ್ದರಿಂದ ಮಾಡ್ತಾರೆ,
ಅವ್ರು ಮಾಡ್ತಾರೆ,
ಅವ್ರು ದಿನಾಗ್ಲೂ ಮಾಡುವಂತದ್ದೇ ಅಲ್ವಾ ಅದು, ಪ್ರತಿದಿನ ಮಾಡುವಂತದ್ದು
ಇಲ್ಲ ಇಲ್ಲ ಅದಿಲ್ಲ. ಯಾಕೆಂದ್ರೆ ಆರಾಧನೆ ಬರುವಾಗ ಮಠದಿಂದ ಸಾಲಿಗ್ರಾಮ ಬರುತ್ತೆ, ಅಟ್ ದ ಸೇಮ್ ಟೈಮ್ ಯಾರು ಆರಾಧನೆ ಮಾಡ್ತಾರೋ ಅವ್ರ ಮನೆಯಲ್ಲಿ
ಅದು ಪರವಾಗಿಲ್ಲ. ಸಿ ನೋಡ್ರಿ, ಹಾಗಂದ್ರೆ ನಿಮ್ಮದು ಇದ್ದು ಬೇರೆ ಸಾಲಿಗ್ರಾಮಗಳಲ್ಲಿ ಆವಾಹನೆ ಇಲ್ಲವೇ ಇಲ್ಲ, ಸಾಲಿಗ್ರಾಮಗಳಿಗೆ ಆವಾಹನವೇ ಇಲ್ಲ, ಮೂರ್ತಿಗಳಿಗೆ ಮೂರ್ತಿಗಳಿಗೆ ಅವ್ರ ಮೂರ್ತಿಗಳು ಬೇರೆ ಇಲ್ಲ, ಬೇರೆ ಮೂರ್ತಿಗಳಿದ್ರು ಬೇರೆ ಮೂರ್ತಿಗಳಿದ್ರು ಕೂಡ ತಮ್ಮ ಮೂರ್ತಿಗಳು ಇರುತ್ತಾದ್ದರಿಂದ ಸೇರಿಸಿ ಮಾಡುವಾಗ ಇದಕ್ಕೆ ಇಲ್ಲಿ ಅದಕ್ಕೆ ಇದೆ ಅಂತ ಸಪರೇಟ್ ಸಪರೇಟ್ ಇಲ್ಲ, ಒಂದೇ ಮಂತ್ರ ಎಲ್ಲದಕ್ಕೂ ಸೇರಿ ಮಾಡ್ತಾರೆ. ಆದ್ದರಿಂದ ಒಂದು ತಮ್ಮ ಮೂರ್ತಿ ಇದ್ರು ಕೂಡ ಬೇರೆ ಎಲ್ಲವೂ ಬೇರೆ ಅವ್ರ ಮೂರ್ತಿಗಳಿದ್ದರೂ ಸಹಿತ ತಮ್ಮ ಮೂರ್ತಿ ಅಲ್ಲಿರುವ ಕಾರಣದಿಂದ ಆ ವಾಹನ ಎಲ್ಲದಕ್ಕೂ ಸೇರಿ ತಮ್ಮ ಬಿಂಬರೂಪದಿಂದ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ.
ಸೊ ವಾಟ್ ಇಸ್ ದಿಸ್ ಆವಾಹನ ಮಾಡುದು? ಒಂದು ಇಟ್ಸ್ ಅ ವೆರಿ ಸಟಲ್ ಥಿಂಗ್. ಸೊ ಅದು ಸೂರ್ಯನಿಂದ ಆವಾಹನ ಮಾಡಿದ್ರೆ ನಮ್ಮ ಬಿಂಬಲ ಮಾಡಿದೆ, ಯಾಕಂದ್ರೆ ಇಟ್ ಇಸ್ ಓನ್ಲಿ ಅನುಸಂಧಾನವಾ, ವಿ ಡೋಂಟ್ ಸೀ ದಟ್, ವಿ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ನೋ ಯು ಆರ್ ಡೂಯಿಂಗ್ ನಾಟ್ ಟು ದ ಪ್ರತಿಮಾ, ಬೇಸಿಕಲಿ ಯು ಡೂಯಿಂಗ್ ಟು ಅನ್ ಅಪರಾಕೃತ ಭಗವಂತ, ದಟ್ ಇಸ್ ಅನುಸಂಧಾನ ಅಲ್ವಾ. ಸೊ ವೈ ಹೌ ಡಸ್ ಇಟ್ ಮ್ಯಾಟರ್ ವೆದರ್ ಸೂರ್ಯ ಆರ್ ಯುವರ್ ಓನ್ ಬಿಂಬ?
ಏನು ಅಂತ ಹೇಳಿದ್ರೆ ಅಧಿಕಾರಕ್ಕಾಗಿ ಹೇಳುವುದಷ್ಟೇ, ನಿಜವಾಗಿ ಇಟ್ ಡಸ್ ನಾಟ್ ಮ್ಯಾಟರ್. ಬೇರೆಯವ್ರಿಗೆ ಮಾಡುವ ಅಧಿಕಾರ ನಮ್ಗಿಲ್ಲ ಅಂತೇಳಿ ಅಷ್ಟೇ ಹೊರತು ನಿಜವಾಗಿ ದೇರ್ ಇಸ್ ನೋ ಡಿಫರೆನ್ಸ್. ಯಾಕಂದ್ರೆ ಎಲ್ಲಾ ಭಗವಂತನ ರೂಪಗಳಿಗೆ ಐಕ್ಯ ಚಿಂತನವೇ ಮುಖ್ಯ ನಮ್ಗೆ. ಆದ್ದರಿಂದ ಲಾಜಿಕಲ್ ನೀವು ಹೇಳುವಂತ ಪ್ರಶ್ನೆ ಕೇಳಿದ್ರೆ ಇನ್ನೊಬ್ಬರದು ಯಾಕೆ ಆ ಮಾಡುವ ಅಧಿಕಾರ ಇಲ್ಲ ಅನ್ನೋದಕ್ಕಷ್ಟೇ ಹೊರತು ಅದು ಮಾಡಿದ್ರೆ ಕಡಿಮೆ ಅಂತಾಗಲಿ ಅದು ಬೇರೆ ಅಂತಾಗಲಿ ಅಂತದ್ದು ಯಾವುದು ಇಲ್ಲ.
ನಮ್ದು ಮಾಡ್ಬೇಕಂದ್ರೆ ಸ್ವಬಿಂಬ ಪೂಜೆಯನ್ನೇ ಮಾಡಬೇಕು, ಸ್ವಬಿಂಬ ಪೂಜೆಯನ್ನೇ ಮಾಡಬೇಕು ಅಂದ್ರೆ ಎಲ್ಲೆಲ್ಲೋ ಎಲ್ಲಾ ಕಡೆ ಇದನ್ನು ಅದು ಸ್ವಬಿಂಬ ಆಗೋದಿಲ್ಲ. ನಾನು ಇವತ್ತು ಕೈಯಿಂದ ಹೀಗೆ ಪೂಜೆ ಮಾಡಬೇಕು ಅಂದ್ರೆ ಅದಕ್ಕೆ ದೇವರಲ್ಲಿ ವ್ಯತ್ಯಾಸ ಇಲ್ಲದೇ ಇದನ್ನು ನಾನು ಕೈಯಿಂದ ಹೀಗೆ ಕೈ ತಿರುಗಿಸ್ಬೇಕಂದ್ರೆ ನನ್ನಲ್ಲಿ ಇರುವಂತ ಸ್ವಬಿಂಬನೇ ಅದನ್ನ ಮಾಡಿಸ್ತಾನೆ. ಸೊ ನಾವು ಪೂಜೆ ಮಾಡುವಾಗ ನಮ್ದೇ ನಾವು ತರಬೇಕು, ಸ್ವಬಿಂಬವನ್ನೇ ತರಬೇಕು. ಆ ಸ್ವಬಿಂಬ ಹೇಗಿದ್ದಾನೆ ಅಂದ್ರೆ ಅಲ್ಲಿನ ಹೃದಯದಲ್ಲಿ ವಿ ಬ್ರಿಂಗ್ ಸೂರ್ಯಮಂಡಲ ತರ್ತೀವಿ. ಅಲ್ಲಿ ಸೂರ್ಯಮಂಡಲ ಚಂದ್ರಮಂಡಲ ಅಗ್ನಿಮಂಡಲ ಮಾಡಿ ಅಲ್ಲಿ ಒಂದು ತಾವರೆ ಇದನ್ನ ಇಟ್ಟು ಅಲ್ಲಿ ಅಗ್ರೇಶ ಮೂಲೇಶ ಪ್ರಾದೇಶ ಇಟ್ಟು ಆಮೇಲೆ ವಿ ಬ್ರಿಂಗ್ ಇಟ್ ಔಟ್.
ಅಂದ್ರೆ ನಾವು ಪೂಜೆ ಮಾಡುವಾಗ ಶಾಲಗ್ರಾಮ ಶಾಲಾಯಾಮ್ ತು ಸ್ವಯಂ ಭಕ್ತು ತದೈವಚ ಬಿಂಬಮೂರ್ತ ಸಹ ಐಕ್ಯ ತದಂತ ಚಿಂತೆ ಹರಿಂ ನಾವು ಹೇಳ್ತೇವಲ್ಲವ. ಸೊ ಬೇಸಿಕಲಿ ಸೊ ಐಕ್ಯ ಚಿಂತೆ ಅಲ್ಲಿ ಮಾಡ್ತೇವೆ ನಾವು. ಹೌದು. ಸೊ ಬೇಸಿಕಲಿ ಸೊ ವಿ ಆರ್ ನಾಟ್ ಡೂಯಿಂಗ್ ಆವಾಹನ ಆಸ್ ಯು ಸೆಡ್, ಬಟ್ ಇಫ್ ಯು ಹ್ಯಾವ್ ಮೂರ್ತಿ ದೆನ್ ವಿ ಹ್ಯಾವ್ ಟು ಡೂ ಆವಾಹನ, ಬಟ್ ನಾಟ್ ಫಾರ್ ದಿ ಶಾಲಗ್ರಾಮ ಬಿಕಾಸ್ ಸ್ವಯಂ ಸನ್ನಿಧಾನ ಇದೆ ಅಲ್ಲಿ ಸಾನ್ ಸಹ. ಸೊ ಬೇಸಿಕಲಿ ಈವನ್ ಇಫ್ ಯು ಡೂ ಆಹ್ವಾಹನ ಫಾರ್ ದ ಮೂರ್ತಿ, ಈವನ್ ಲೈಕ್ ಹೌ ಯು ಡೂ ದಿ ಐಕ್ಯ ಚಿಂತನ ಟು ದ ಶಾಲಿಗ್ರಾಮ, ವಿಲ್ ಯು ಡೂ ಐಕ್ಯ ಚಿಂತನ ವಿತ್ ದಿ ಮೂರ್ತಿ ಆಲ್ಸೋ ಬಿಕಾಸ್ ಯು ಹ್ಯಾವ್ ಡನ್ ಆಹ್ವಾನ? ಕ್ಯಾನ್ ಯು ಡೂ ದಟ್?
ಡೆಫಿನೆಟ್ಲಿ. ಆಕ್ಚುಲಾಗಿ ಐಕ್ಯ ಚಿಂತನ ಅರ್ಥ ಏನ್ ನೋಡ್ರಿ, ಐಕ್ಯ ಚಿಂತನೆ ಅಂತ ಹೇಳಿದ್ರೇನೆ ಇನ್ಫ್ಯಾಕ್ಟ್ ನೀವು ನಿಮ್ಮ ಬಿಂಬಮೂರ್ತಿ ಆವಾಹನ ಮಾಡಿದ್ರು, ಸೂರ್ಯನಿಂದ ಆವಾಹನೆ ಮಾಡಿದ್ರು, ಐಕ್ಯ ಚಿಂತನ ಸಮಯ ಬರುವಾಗ ನಿಮ್ಮ ಬಿಂಬ ರೂಪಿ ಪರಮಾತ್ಮ, ಸೂರ್ಯ ಒಳಗಿರುವ ನಾರಾಯಣ ರೂಪ ಪರಮಾತ್ಮ, ವಿಗ್ರಹಗಳಲ್ಲಿರುವ ಪರಮಾತ್ಮ, ಸಾಲಗ್ರಾಮಗಳಲ್ಲಿರುವ ಅಂದ್ರೆ ಅಲ್ಲಿ ಆವಾಹನೆ ಮಾಡೋದಿಲ್ಲವೋ ಅಲ್ಲಿ ಇರುವ ಭಗವಂತನ ರೂಪಗಳು, ಈ ಎಲ್ಲ ರೂಪಗಳಿಗೂ ಐಕ್ಯ ಚಿಂತನೆ ಬರಬೇಕು. ಐಕ್ಯ ಚಿಂತನದಲ್ಲಿ ಎಕ್ಸೆಪ್ಷನೇ ಇಲ್ಲ. ಎಲ್ಲ ನಿಮ್ಮ ಕಣ್ಣಿಗೆ ಅಲ್ಲಿ ಕಾಣಿಸುವ ಎಲ್ಲ ರೂಪಗಳಿಗೂ ಅಂದ್ರೆ ಸ್ಥೂಲ ರೂಪ ಯಾವ್ದಿದೋ ಆ ಪ್ರತೀಕಗಳು ಎಲ್ಲ ಪ್ರತೀಕಗಳ ಒಳಗೆ ಇರುವ ಭಗವಂತನ ರೂಪಗಳೆಲ್ಲದಕ್ಕೂ ಐಕ್ಯ ಚಿಂತನೆ ಬರಬೇಕು. ನೀವು ಈವನ್ ನಿಮ್ಮ ಬಿಂಬದಿಂದ ಹೃದಯ ಬಿಂಬದಿಂದ ಆವಾಹನೆ ಮಾಡಿದರೂ ಸೂರ್ಯನ ಒಳಗಿರುವ ರೂಪದ ಚಿಂತನೆಯೂ ಬರಬೇಕಲ್ಲಿ. ಇಲ್ಲ, ಸೂರ್ಯಬಿಂಬನಿಂದ ನೀವು ಆವಾಹನ ಮಾಡಿದ್ರು ನಿಮ್ಮ ಬಿಂಬ ರೂಪದ ಚಿಂತನೆಯಲ್ಲಿ ಬರಬೇಕು. ಆದ್ದರಿಂದ ಮಂತ್ರ ಹೇಳುವಾಗ ನೀವು ಎಲ್ಲಾ ಬಿಂಬಗಳಲ್ಲಿಯೂ ಇರುವ ಭಗವಂತನ ರೂಪಗಳೇ ಐಕ್ಯ ಚಿಂತನೆ ಅಂತ ಹೇಳಿದಾಗ ವಿಗ್ರಹಗಳು ಪ್ರತೀಕಗಳಿರುವುದು ಸಾಲಗ್ರಾಮಗಳಲ್ಲಿರುವುದು ನಿಮ್ಮ ಬಿಂಬವರು ಒಳಗಿರುವ ಬಿಂಬರು ಪರಮಾತ್ಮ ಎಲ್ಲದರ ಐಕ್ಯ ಚಿಂತನೆಯೂ ಬರಬೇಕು. ಎಲ್ಲವೂ ಒಂದೇ ಭಗವಂತನ ರೂಪಗಳು ಅನ್ನುವ ಚಿಂತನೆ ಬರಬೇಕು.
ಪೂಜೆಯಲ್ಲಿ ಇದು ಹರಿತಾಂಸಾರದಲ್ಲಿ ಬರುವಾಗ ಲೆವೆಂತ್ ಸಂಧಿಯಲ್ಲಿ ಅನ್ವಯ ವ್ಯತಿರೇಕ ಮಾಡಿನೇ ಪೂಜೆ ಮಾಡ್ಬೇಕು. ಏನು ಅನ್ವಯನ? ಸಮನ್ವಯ ಅಂದ್ರೆ ದೇವರು ಎಲ್ಲ ನನ್ನ ಪೂಜಾ ಸಾಧನ ವಿಗ್ರಹ ಮೂರೆ ತ್ರಿಪುಟಿ. ಸೊ ಇಲ್ಲಿ ಇರುವಂತದಲ್ಲಿ ದೇವರು ಒಂದೇ ಅಂತ ಚಿಂತನೆ ಬರ್ತಾ ಬರ್ತಾನೆ, ಅವನು ಇರುವಂತ ಆ ಪ್ರತೀಕಗಳು ಬೇರೆ ಬೇರೆ ವ್ಯತಿರೇಕ ಅನ್ವಯ ವ್ಯತಿರೇಕದಿಂದ ಮಾಡಿದ್ರೆ ಅದು ಪೂಜೆ ಅಂತ ಹೇಳ್ತಾರೆ.
ಓಕೆ, ಒಂದು ಐ ಜಸ್ಟ್ ಸಾರಿ ಐ ಡೋಂಟ್ ವಾಂಟ್ ಹೈಜಾಕ್ ದಿಸ್ ಕನ್ವರ್ಸೇಷನ್, ಬಟ್ ಒನ್ ಕ್ವೆಶ್ಚನ್, ಇದು ತಿರುಪತಿ ಸ್ವಯಂ ಭಕ್ತ ಕ್ಷೇತ್ರ, ಕೆಲವು ಏನ್ ಹೇಳ್ತಾ ಅಂದ್ರೆ ಭಗವಂತನೇ ಅಲ್ಲಿ ಬಂದು ಹೇಗೆ ಬಂದು ಕೃಷ್ಣ ಅವತಾರ ಮಾಡುವಾಗ ನಾನು ಆ ಕೃಷ್ಣಾವತಾರ ಕಾಲದಲ್ಲಿ ನಾವು ಭಗವಂತನ ಜೊತೆ ಬಂದು ಆ ಕಾಲದಲ್ಲಿ ಇರುವಂತ ಯಾರು ಭಕ್ತರು ಬಂದು ಕೃಷ್ಣನ ಸ್ಪರ್ಶ ಮಾಡುವಾಗ ಮನುಷ್ಯ ತರ ಒಂದು ಅದು ಬಂತು, ಅದೇ ತರಹ ಅದು ಒಂದು ಜಂಗಮ, ಅದು ಓಡಾಡುವ ಭಗವಂತನ ಪ್ರತಿಮೆ, ಅದು ತಿರುಪತಿ ಒಂದು ಅದು ಸ್ಥಾವರ ಪ್ರತಿಮೆ ತರ, ಅದು ಬಂದು ಭಗವಂತನೇ ಕೂಡಿದ್ದಾನೆ, ಅದಕ್ಕೋಸ್ಕರ ಒಂದು ಆ ವಿಷಯದಲ್ಲಿ ಅರ್ಚಾವತಾರ ಒಪ್ಪಬೇಕು ಅಂತ ಹೇಳ್ತಾರೆ. ಸೊ ಐ ಜಸ್ಟ್ ವಾಂಟ್ ಟು ಕನೆಕ್ಟ್ ದಿಸ್ ಅಂಡ್ ದಟ್, ಐ ನೋ ಇಟ್ಸ್ ಔಟ್ ಆಫ್ ಕಾಂಟೆಕ್ಸ್ಟ್ ಬಟ್ ಐ ಜಸ್ಟ್ ಥಾಟ್ ಯು ನೋ ಐ ಥಾಟ್ ಇಟ್ ಮೇ ಬಿ ಅಪ್ರೋಪ್ರಿಯೇಟ್.
ಅರ್ಚಾವತಾರ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ಅಲ್ಲಿ ಕೂಡ ನಿಮಗೆ ಆ ಭಗವಂತನ ಸನ್ನಿಧಾನ ಪೂರ್ಣವಾಗಿರುವಂತಹ ಸಾಲಗ್ರಾಮ ಇದ್ದಂತೆ ಅದು, ಅಲ್ಲಿ ಆ ಭಗವಂತನ ಶಿಲಾ ವೆಂಕಟರಮಣ ಶಿಲೆ ಯಾವುದಿದೋ ಅದು ಸಂಪೂರ್ಣ ಸಾಲಗ್ರಾಮ, ಆದ್ದರಿಂದ ಅದು ಇಡೀ ಸಾಲಗ್ರಾಮ ಶಿಲವೇ ಆಗಿದೆ, ಅದು ಯೋಗ್ಯ ಜೀವಿಗಳಾದವರಿಗೆ ಆ ಭಗವಂತ ಅಲ್ಲಿ ಕಲ್ಲೇ ಕಾಣಿಸದೆ ಭಗವಂತ ಮಾತ್ರ ಕಾಣಿಸ್ತಾನೆ, ನಮ್ಮಂಥವರಿಗೆ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ, ಆದ್ರೆ ಕಲ್ಲೇ ಭಗವಂತ ಅಲ್ಲ ಅನ್ನೋ ಚಿಂತೆ ನಮಗೂ ಬರ್ಬೇಕು. ಸಾಲಗ್ರಾಮವೇ ಆದ್ರೂ ಕೂಡ ನಿತ್ಯಾನುಸಾರ ಭಗವಂತ ಅಲ್ಲೇ ಇದ್ದಾನೆ, ನೆಲೆಸಿದ್ದಾನೆ, ತಾನು ಸ್ವಯಂ ರೂಪದಲ್ಲಿ ಇದ್ದಾನೆ ಭಗವಂತ. ಅರ್ಚಾವತಾರ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸುವುದು ಅರ್ಚಾವತಾರ ಅಲ್ಲಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಭಗವಂತ ನಮ್ಮ ಪ್ರಾಕೃತ ದೃಷ್ಟಿಗೋಚರನಲ್ಲ, ಅವತಾರಗಳಲ್ಲಿ ಕಾಣಿಸ್ತಾನಲ್ವ ಅಂದ್ರೆ ಅವತಾರಗಳಲ್ಲಿ ಅವನು ಇಚ್ಛೆ ಮಾಡಿದ ಕಾಣಿಸ್ದ, ಇಲ್ಲಿ ಅದು ಓಡಾಡೋದಿಲ್ಲ ಅಲ್ವಾ, ನಮ್ಮ ವೆಂಕಟರಮಣ ದೇವರ ವಿಗ್ರಹ ನಮ್ಮ ಕಣ್ಣಿ ಅಂದ್ರೆ ಸಾಮಾನ್ಯದ ದೃಷ್ಟಿಗೆ ಓಡಾಡುವಂತೆ ಕಾಣುವುದಿಲ್ಲ. ಯಾರಾದರೂ ತಪಸ್ವಿಗಳಿದ್ದರೆ ಆ ತಪಸ್ವಿಗಳಿಗೆ ಆ ಭಗವಂತ ಓಡಾಡಿದಂತೆ ನಕ್ಕಂತೆ ಅವನು ಹಾಗೆ ಹಾಗೆ ಕಾಣಿಸ್ಬಹುದು, ಅವರಿಗೆ ಅವರು ಹೇಳಬಹುದು ಇಲ್ಲಿ ಭಗವಂತನೇ ಇದ್ದಾನೆ ಅಂತ ಅವರು ಹೇಳಬಹುದು, ಅವರಿಗೆ ಭಗವಂತನೇ ಕಾಣಿಸಬಹುದು. ಯಾರಿಗೆ ಭಗವಂತ ಕಾಣಿಸ್ತಾ ಇದ್ದಾನೋ ಅವರಿಗೆ ಮಾತ್ರ ಅದು ಅಲ್ಲಿ ವಿಗ್ರಹವೇ ಇಲ್ಲ ಭಗವಂತ ಅಂತ ಹೇಳಿ ನಾವು ಪಂಚಭೇದ ಎಲ್ಲಿಯೂ ಇದೆ, ಆ ಪಂಚಭೇದದ ಚಿಂತನೆ ಅಲ್ಲಿಯೂ ಬರಲೇಬೇಕು. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಕಲ್ಲು ತರಹ ಯಾವುದಿದೋ ಅದು ಭಗವಂತನಿಗೆ ಅದಕ್ಕೆ ಭೇದ ನೋಡಬೇಕು, ಯಾಕಂದ್ರೆ ಜಡ ಪರಮಾತ್ಮ ಭೇದ ಯಾವಾಗಲೂ ಇದೆ. ಆದ್ದರಿಂದ ಅಲ್ಲಿ ಕೂಡ ಅರ್ಚಾವತಾರ ಅನ್ನೋದು ನಾವು ನಮ್ಮ ಸಿದ್ಧಾಂತದಲ್ಲಿ ನಾವು ಒಪ್ಪುವುದಿಲ್ಲ, ಅರ್ಚಾವತಾರ ಅನ್ನೋದು ನಾವು ಒಪ್ಪಲ್ಲೇ ಒಪ್ಪಲ್ಲ.
ನಾರಾಯಣ್ ಜಸ್ಟ್ ಕನ್ಫರ್ಮ್. ಸೊ ಈಗ ನಾವು ಸಾಲಿಗ್ರಾಮನ ಬಂದು ಕ್ಷೇತ್ರಕ್ಕೆ ತಗೊಂಡೋಗ್ತಾರೆ, ಇನ್ನೊಬ್ಬರ ಮನೆ ತಗೊಂಡೋಗಿ ಪೂಜೆ ಮಾಡ್ತಾರೆ, ಆಗ ಬಂದು ನಾವು ಬಂದು ಬಿಂಬಮೂರ್ತಿಯಿಂದ ಪೂಜೆ ಮಾಡೋಕೆ, ರೈಟ್?
ಹೌದು
ಹೌದು. ಸೊ ಮುರಳಿ ಅವ್ರು ಏನೋ ಹೇಳ್ತಾ ಇದ್ರು,
ಓನ್ಲಿ ಟೂ ಥಿಂಗ್ಸ್. ಒನ್ ಇಸ್ ದಿಸ್ ಬಿಂಬ ಐಕ್ಯ ಅಂದ್ರೆ ಬಿಂಬಸ್ಥನೆ ಮಾಡಿ ಸ್ವಯಂ ಬಿಂಬನ್ನ ನಾವು ಇನ್ನೊಂದು ಕಡೆ ಇಟ್ಟು, ಇಸ್ ಇಟ್ ನಾಟ್ ಎ ಟ್ರಾನ್ಸ್ಫರ್ ಅಲ್ಲ, ಇಟ್ ಇಸ್ ಓನ್ಲಿ ಎನ್ ಐಕ್ಯ. It is not a transfer. You don't remove the bimba murti because it will destroy the jiva itself.
ಹರಿಕಥಾಮಸರದಲ್ಲಿ ಇದನ್ನ ಸ್ಪಷ್ಟೀಕರಣ ಮಾಡ್ತಾರೆ. ಹೇಗೆ ಅಂದ್ರೆ ದೇವರ ಪ್ರಾರ್ಥನೆ ಒಂದು ರೂಪದಿಂದ ಬಂದು ಇಲ್ಲಿ ಕೂತ್ಕೋ ಅಂತ. ಸೊ ಇಟ್ ಡಸನ್ ಮೀನ್ ಇಲ್ಲಿ ಇರುವಂತ ರೂಪ ಹೋಗೋದಿಲ್ಲ, ಬಿಕಾಸ್ ದ ಬಿಂಬ ರೂಪ ಇಸ್ ಮೇಡ್ ಅಪ್ ಆಫ್ ಅನಂತ ಅನಂತ ರೂಪದಿಂದ ಕೂಡಿದ ಒಂದು ರೂಪ, ಅದಲ್ಲೇ ಒಂದು ರೂಪ. ಸೊ ಹೀ ಇಸ್ ಹಿಯರ್ ಅಂಡ್ ಸೇಮ್ ಹೀ ಬಿಕಾಸ್ ಆಫ್ ಅವರ್ ಪ್ರಾರ್ಥನಾ ಆ ಜಡವಾದ ಒಂದಲ್ಲಿ ಬಂದು ಕೂತ್ಕೊಳ್ತಾನೆ. ಬಿಕಾಸ್ ಬಿಂಬ ಪೂಜೆ ಮಾಡಲೇಬೇಕು, ನಮ್ಮಲ್ಲಿ ಇರುವಂತ ಬಿಂಬ ಪೂಜೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಅಚಿಂತ್ಯ ಅದ್ಭುತ ಶಕ್ತಿ ಅವನಿಗೆ ಇದೆ. ಒಂದು ರೂಪನೇ ತಂದು ಏನೇ ರೂಪ ಇಟ್ಬೋದ, ನಮ್ದು ಏನು ಅಂತಾನು ಗೊತ್ತಿಲ್ಲ, ಮುಂದೆ ಕಣ್ಣು ಮುಂದೆ ಇರೋದು ಒಂದು ಕೃಷ್ಣ ಇಟ್ಕೊಂಡಿದ್ದೀರಾ. ಅಸೂಮ್ ದಟ್ ಮೈ ಬಿಂಬ ರೂಪ ಇಸ್ ವೇದವ್ಯಾಸ, ವೇದವ್ಯಾಸ ಇದನ್ನು ಆ ವೇದವ್ಯಾಸ ರೂಪದಲ್ಲಿ ಒನ್ ಆಫ್ ದ ಅನಂತ ರೂಪ ವಿಲ್ ಬಿ ಲೈಕ್ ಕೃಷ್ಣ ರೂಪ ಇರ್ಬೋದು. ಸೊ ಅಲ್ಲಿ
ಇದಕ್ಕೆ ಸಮಾಧಾನ ಬೇಕಂದ್ರೆ ಭಾಗವತದಲ್ಲೇ ಬರೋಣ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಎತ್ತಿಸಗೋ ಮೃಷ ಅಂತ ಹೇಳಿದಾಗ ಭಗವಂತನ ರೂಪಗಳು ದೀಪದಿಂದ ದೀಪ ಹಚ್ಚಿದಂತೆ, ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಮೊದಲನೇ ದೀಪ ಹೋಗೋದಿಲ್ಲ ಅದು ಹಾಗೆ ಇರುತ್ತೆ, ಅದರಿಂದ ಇನ್ನೊಂದು ದೀಪ ಹಚ್ಚತಿರಲ್ವ ಹಾಗೆ ಇಲ್ಲಿ ಬಿಂಬರೂಪ ಹಾಗೆ ಇದ್ದಾನೆ, ಅದರಿಂದ ಇನ್ನೊಂದು ದೀಪ ಬಂದಂತೆ ಆ ದೀಪ ಅಲ್ಲಿ ಎದುರಿಗೆ ಬಂದು ಕೊಡತ್ತಷ್ಟೇ.
ಮೇಡಮ್ ವೈಶನ್ ಮಾಮಿ ಇಸ್ ದಟ್ ಸಂಪ್ರದಾಯ ಅಗೇನ್ ಐ ಆಮ್ ಆಕ್ಚುಲಿ ಫಾಲೋಯಿಂಗ್ ಬ್ಯಾಕ್ ಅನ್ ಸಂಪ್ರದಾಯ. ಯಾಕಂತ ಹೇಳಿದ್ರೆ ಪೂಜೆ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ನಮಸ್ಕಾರ ಮಾಡಬಾರದು ಅಂತ ಹೇಳಿ ಒಂದು ಸಂಪ್ರದಾಯ ಇದೆ ನಮ್ಮ ಮನೆ ಕಡೆ. ಈಗ ಸ್ವಾಮಿಗಳು ಪೂಜೆಯಲ್ಲಿ ಇದ್ದಾರೆ ಅಥವಾ ಯಾರು ಮನೆ ದೊಡ್ಡವ್ರು ಪೂಜೆಯಲ್ಲಿ ಇದ್ದಾರೆ ಅಂತ ಹೇಳಿನೆ, ನಾವು ಅವ್ರಿಗೆ ನಮಸ್ಕಾರ ಮಾಡಬಾರದು ಟಿಲ್ ದ ಪೂಜಾ ಇಸ್ ಓವರ್. ಬಿಕಾಸ್ ಡ್ಯೂರಿಂಗ್ ದ ಟೈಮ್ ಆಫ್ ಪೂಜಾ ದಿ ಗಾಡ್ ಹೂ ಇಸ್ ಪ್ರೆಸೆಂಟ್ ಇನ್ ಹಿಮ್ ಗೆಟ್ಸ್ ಟ್ರಾನ್ಸ್ಫರ್ಡ್ ಟು ಅಂತೂ ಒಂದಿದೆ. ಅಂದ್ರೆ ರಾಂಗ್ ಸಂಪ್ರದಾಯ, ಬಟ್
ಸಂಪ್ರದಾಯ ಈಸ್ ಕರೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಈಸ್ ರಾಂಗ್. ಸಂಪ್ರದಾಯ ಏನು ಅಂದ್ರೆ, ನಾನು ಪೂಜೆ, ಸಪೋಸ್ ಇವರು ಕೇಶವರಾವ್ ಪೂಜೆ ಮಾಡ್ತಾ ಕೂತಿದ್ದಾರೆ ಅಂದ್ಕೊಳ್ಳಿ, ಧ್ಯಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ, ಯು ಗೋ ಅಂಡ್ ಡು ನಮಸ್ಕಾರ ಟು ಹಿಮ್, ಹಿ ಕೆನಾಟ್ ಸ್ಟಾಪ್ ದ ಪೂಜೆ ಅಂಡ್ ಡು ಆಶೀರ್ವಾದ ಟು ಹಿಮ್, ಮಾಡಕ್ಕೆ ಇಲ್ಲ. ಸೊ ನಿಮ್ಗೆ ನಮಸ್ಕಾರ ಈ ಸೇಮ್ ಥಿಂಗ್ ಲೈಕ್ ಒಂದ್ ಸಂಬಡಿ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಈಟಿಂಗ್, ಭೋಜನ ಶುರು ಆಯ್ತು, ಅವ್ರಿಗೆ ಹೋಗಿ ಭೋಜನ ಯಜ್ಞ ಆಗತ್ತೆ. ಯಜ್ಞ ಕಾಲದಲ್ಲಿ ಎಲ್ಲಿ ಹೋಗಿ ನೀವು ಹೋಗಿ ನಮಸ್ಕಾರ ಮಾಡೋದಿಲ್ಲ. ಸೇಮ್ ಥಿಂಗ್ ಇದಿನ್ ಬರತ್ತೆ, ಏನು ವೇರ್ ವಿ ಡೂ ಇಸ್ ದೇವ್ರಿಗೆ ನೈವೇದ್ಯ ಸಮರ್ಪಣೆ. ಆ ಕಾಲ ಕೆಲವು ಡೇ ಟೈಮ್ಲು ಯು ವಿಲ್ ಬಿ ಯುವರ್ ಮೈಂಡ್ ಎವ್ರಿಥಿಂಗ್ ವಿಲ್ ಬಿ ಇನ್ ದೇವರು. ಆ ಟೈಮ್ಲಿ ಇವಾಗ ಜಪ ಮಾಡ್ತಾ ಕೂತಿರ್ತಾರೆ, ಅವ್ರಿಗೆ ಹೋಗಿ ನೀವು ನಮಸ್ಕಾರ ಮಾಡೋ ಹಂಗಿಲ್ಲ. ಯಾಕೆ ಅಂದ್ರೆ ಪ್ರಯೋಜನ ಇಲ್ಲ. ಹಿ ಕೆನಾಟ್ ಸ್ಟಾಪ್, ಇಫ್ ಹಿ ಸ್ಟಾಪ್ಸ್ ಅವ್ರಿಗೆ ನೀವು ಅವರ ಧ್ಯಾನವನ್ನ ನೀವು ಕೆಡಿಸ್ತಾ ಇದ್ದೀರಾ. ಸೊ ನಮಸ್ಕಾರ ಮಾಡಬಾರದು ಎಂಬುದು ಸಂಪ್ರದಾಯದಲ್ಲಿ ಇದ್ದೇ ಇದೆ. ಆದ್ರೆ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅವರಲ್ಲಿ ಬಿಂಬ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರಾಂಗ್.
ಅಂದ್ರೆ ರೀಸನ್ ತಪ್ಪಾಗಿ ಕೊಡ್ತಾ ಇದ್ದಾರೆ. ರೀಸನ್ ದಟ್ ದೇ ಆರ್ ಗಿವಿಂಗ್ ಇಸ್ ಬಿಂಬ ಅಲ್ಲಿಂದ ಹೊರಗೆ ಬಂದ್ಬಿಟ್ಟ ಅಂದ್ರೆ ಆ ಜೀವೋತ್ಸವ ಆಗಿಬಿಡುತ್ತೆ, ಬಿಕಮ್ಸ್ ಲೈಕ್ ಎ ಡೆಡ್ ಬಾಡಿ.
ಹೌದು 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 ಆಚಾರ್ಯ. ಸೆಕೆಂಡ್ ಪಾಯಿಂಟ್ ಆಚಾರ್ಯ, ಸೆಕೆಂಡ್ ಸ್ಮಾಲ್ ಪಾಯಿಂಟ್ ಅಲ್ಲಿ ಕ್ಲೋಸ್ ವಿತ್ ದಟ್ ಸೆಕೆಂಡ್ ಪಾಯಿಂಟ್. If we go by this Bimba Upasana, it's a wonderful concept actually, which we have adopted, Madhvaru has adopted. Therefore, it is actually a refinement of the Advaita tradition of doing puja to oneself. ಅಲ್ಲಿರೋ ದೇವರು ಇಲ್ಲಿರೋ ದೇವರು ಐಕ್ಯ ಅಂತ ಮಾಡಿ, ಸೊ ಯು ವರ್ಷಿಪ್ ದ ಗಾಡ್ ಇನ್ ಯುವರ್ ಹೂ ಇಸ್ ಇನ್ ಯುವರ್ ಸೆಲ್ಫ್ ಅಂಡ್ ಯು ಅಂಡ್ ಯು ಥಿಂಕ್ ದಟ್ ದ ಸೇಮ್ ಗಾಡ್ ಅಂಡ್ ದಿ ಸೇಮ್ ಗಾಡ್ ಇನ್ ಅನದರ್ ಫಾರಂ ಇಸ್ ರಿಸೈಡಿಂಗ್ ಇನ್ ಇನ್ ಸಾಲಿಗ್ರಾಮ ಆರ್ ಮೂರ್ತಿ ಆರ್ ವಾಟ್ ಎವರ್ ಇಟ್ ಈಸ್.
ಆ ಎರಡು ಕಾನ್ಸೆಪ್ಟ್ಸ್ಗೆ ಅಜಗಜ ಅಂತಾರೆ. ಯಾಕಂದ್ರೆ ನೋಡ್ರಿ, ಭಾಗವತದಲ್ಲಿ ಒಂದು ಬರುತ್ತೆ, ಯಾರು ಬ್ರಹ್ಮಗೆ ವಿಷ್ಣುವಿಗೆ ಶಿವನಿಗೆ ಭೇದವನ್ನು ನೋಡ್ತಾರೋ ಅವರು ಅಂಧಂಧಮಸ್ಗೆ ಹೊಟ್ಟೋಗ್ತಾರೆ ಅಂತ ಬರುತ್ತೆ. ಆವಾಗ ಆಚಾರ್ಯರು ಸ್ಪಷ್ಟ ಮಾಡ್ತಾರೆ, ಹಾಗಲ್ಲ, ಬ್ರಹ್ಮನಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇಸಿತ ಅಂತೇಳಿ, ಬ್ರಹ್ಮನ ಒಳಗಿರುವ ವಿಷ್ಣುವಿಗೆ ಶಿವನ ಒಳಗಿರುವ ವಿಷ್ಣುವಿಗೆ ವಿಷ್ಣುವಿಗೆ ಭೇದ ನೋಡಬಾರದು ಅಂತ ಅರ್ಥವೇ ಹೊರತು, ಶಿವನೇ ವಿಷ್ಣುವು ಅಂತ ನೋಡಿದ್ರೆ ಅದು ಬಹಳ ತಪ್ಪಾಗಿಬಿಡತ್ತೆ, ಶಿವನೇ ವಿಷ್ಣು ಅಲ್ಲ ಅಂತೇಳಿ. ಸೇಮ್ ಥಿಂಗ್ ಹಿಯರ್, ನಮ್ಮ ಒಳಗಿರುವ ಪರಮಾತ್ಮ ಅಂತ ಹೇಳೋದು ಬೇರೆ, ನಾನೇ ಪರಮಾತ್ಮ ಅಂತ ಹೇಳೋದು ಬೇರೆ, ಟೋಟಲಿ ಆಪೋಸಿಟ್ಸ್.
I understand. Thank you, mommy.
Yes, I am Purushi. I just think the discussion.